ಗೀತೆಯು 2000 ವರ್ಷಗಳ ನಂತರವೂ ಧರ್ಮದ ಹೆಸರಿನಲ್ಲಿ ಸಂಪ್ರದಾಯವು ಮಾಡಲ್ಪಡಲಿಲ್ಲ. ಇದರಿಂದ ಗೀತೆಯು ಪಂಥ ಅಥವಾ ಸಂಪ್ರದಾಯ ಮುಕ್ತವಾಗಿದೆ. ಆ ಸಮಯದಲ್ಲಿ ವಿಶ್ವಮನೀಕ್ಷೆಯಲ್ಲಿ ಒಂದೇ ಶಾಸ್ತ್ರವು ಪ್ರತಿಧ್ವನಿಸುತ್ತಿತ್ತು. ಉಪನಿಷತ್ತಿನ ಸಾರ ಗೀತೆ, ಮೋಕ್ಷ ಹಾಗೂ ಸಮೃದ್ಧಿಯ ಸ್ರೋತಗೀತೆ. ಶಾಸ್ತ್ರವನ್ನು ಓದುವುದಕ್ಕಿಂತ ಅದರ ಶ್ರವಣವು ಹೆಚ್ಚು ಲಾಭದಾಯಕ, ಏಕೆಂದರೆ ಉಚ್ಚಾರಣೆಯ ಶುದ್ಧತೆ ಮುಂತಾದವುಗಳಲ್ಲಿ ಏಕಾಗ್ರತೆಯು ಹಂಚಿ ಹೋಗುತ್ತದೆ. ಆದ್ದರಿಂದ ಸರಳ ಭಾಷೆಯಲ್ಲಿ ರೂಪಾಂತರಗೊಂಡ ಯಥಾರ್ಥ ಗೀತೆಯ ಸಿಡಿಗಳು ನಿಮ್ಮ ಸೇವೆಗೆ ಪ್ರಸ್ತುತವಾಗಿವೆ. ಇವುಗಳ ಶ್ರವಣದಿಂದ ಮಕ್ಕಳಲ್ಲಿ ಸುತ್ತಮುತ್ತಲಿನವರಲ್ಲಿ ಪರಮಾತ್ಮನ ಶುಭ ಸಂಸ್ಕಾರಗಳ ಸಂಚಾರವಾಗುತ್ತದೆ. ನಿಮ್ಮ ಮನೆಯಂಗಳದ ವಾಯುಮಂಡಲವೂ ತಪೋಭೂಮಿಯಂತೆ ಸುರಭಿತವಾಗುತ್ತದೆ. ಓಂ ಶ್ರೀ ಪರಮಾತ್ಮನೇ ನಮಃ. ಯಥಾರ್ಥ ಗೀತಾ, ಶ್ರೀಮದ್ಭಗವದ್ಗೀತಾ ಅಥ ಅಷ್ಟಮೋಧ್ಯಾಯಃ. 7ನೇ ಅಧ್ಯಾಯದಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು ಪುಣ್ಯಕರ್ಮ ಮಾಡಿದವನು ಸಮಸ್ತ ಪಾಪಗಳಿಂದ ವಿಮುಕ್ತನಾಗಿ ಸರ್ವವ್ಯಾಪಿಯಾದ ಬ್ರಹ್ಮನನ್ನು ತಿಳಿಯುವನು, ಅಂದರೆ ಕರ್ಮವೆಂಬುದೇ ವ್ಯಾಪ್ತನಾದ ಬ್ರಹ್ಮನನ್ನು ತೋರಿಸಿಕೊಡುವ ವಸ್ತು. ಅಂತಹ ಕರ್ಮವನ್ನು ಮಾಡಿದವನು ವ್ಯಾಪ್ತವಾದ ಬ್ರಹ್ಮನನ್ನು, ಸಂಪೂರ್ಣ ಕರ್ಮವನ್ನು, ಸಂಪೂರ್ಣ ಅಧ್ಯಾತ್ಮ, ಸಂಪೂರ್ಣ ಅಧಿದೈವ, ಅಧಿಭೂತ, ಅಧಿಯಜ್ಞಗಳೊಂದಿಗೆ ನನ್ನನ್ನು ತಿಳಿಯುವರು. ಇವೆಲ್ಲವುಗಳನ್ನು ಪರಿಚಯಿಸಿಕೊಡುವುದೇ ಕರ್ಮ. ಅಂತ್ಯಕಾಲದಲ್ಲೂ ಅವರೇ ನನ್ನನ್ನು ತಿಳಿಯುವರು, ಅವರೆಂದೂ ವಿಸ್ಮೃತಿಗೊಳಗಾಗುವುದಿಲ್ಲ. ಅದಕ್ಕೆ ಅರ್ಜುನನು ಈ ಅಧ್ಯಾಯದ ಆರಂಭದಲ್ಲಿ ಅದೇ ಶಬ್ದಗಳನ್ನು ಪುನರುಚ್ಚರಿಸುತ್ತಾ ಪ್ರಶ್ನೆ ಇಡುವನು.
ಅರ್ಜುನ ಉವಾಚ:
ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ.
ಹೇ ಪುರುಷೋತ್ತಮ, ಈ ಬ್ರಹ್ಮವೆಂಬುದೇನು, ಅಧ್ಯಾತ್ಮವೆಂದರೇನು, ಕರ್ಮ ಎಂಬುದೇನು, ಅಧಿಭೂತ ಅಧಿದೈವ ಎಂದು ಯಾವುದನ್ನು ಕರೆಯುವರು?
ಅಧಿಯಜ್ಞ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಗೇಯೋಸಿ ನಿಯತಾತ್ಮಭಿಃ.
ಹೇ ಮಧುಸೂದನ, ಇಲ್ಲಿ ಅಧಿಯಜ್ಞ ಎಂದರೇನು? ಅದು ಈ ಶರೀರದಲ್ಲಿ ಹೇಗಿರುವುದು? ಅಧಿಯಜ್ಞ ಅಂದರೆ ಯಜ್ಞದ ಅಧಿಷ್ಠಾತ ಪುರುಷ, ಮನುಷ್ಯ ಶರೀರವನ್ನು ಆಧಾರವಾಗಿರಿಸಿಕೊಂಡ ವ್ಯಕ್ತಿಯೇ ಎಂದು ಬೇರೆ ಹೇಳಬೇಕಾಗಿಲ್ಲ. ಸಮಾಹಿತ ಚಿತ್ತ ಪುರುಷರಿಂದ ನೀನು ಅಂತ್ಯಕಾಲದಲ್ಲಿ ಹೇಗೆ ತಿಳಿವಿಗೆ ಬರುವೆ? ಈ 7 ಪ್ರಶ್ನೆಗಳಿಗೂ ನಿರ್ಣಯವನ್ನು ತಿಳಿಸಲು ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವನು.
ಶ್ರೀ ಭಗವಾನ್ ವಾಚ:
ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮಮುಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಗೀತಃ.
ಅಕ್ಷರಂ ಬ್ರಹ್ಮಪರಂ, ಯಾವಾತನು ಅಕ್ಷಯನೋ ಕ್ಷಯವಿಲ್ಲದವನೋ ಅವನೇ ಪರಬ್ರಹ್ಮ. ಸ್ವಭಾವ ಅಧ್ಯಾತ್ಮಂ ಉಚ್ಚತೆ, ತನ್ನಲ್ಲಿ ತಾನು ಸ್ಥಿರನಾಗಿ ನಿಲ್ಲುವುದೇ ಅಧ್ಯಾತ್ಮ, ಅಂದರೆ ಆತ್ಮದ ಅಧಿಪತ್ಯ. ಇದಕ್ಕಿಂತ ಮುನ್ನ ಎಲ್ಲರೂ ಮಾಯೆಯ ಅಧೀನರಾಗಿರುವರು. ಸ್ವಭಾವ ಎಂದರೆ ಸ್ವರೂಪದಲ್ಲಿ ಸ್ಥಿರನಾಗುವಿಕೆ. ತನ್ನಲ್ಲಿ ತಾನು ನೆಲೆಯೂರಿದರೆ ಆಗ ಆತ್ಮದ ಅಧಿಪತ್ಯವು ಆರಂಭವಾಗುವುದು. ಇದೇ ಅಧ್ಯಾತ್ಮ, ಅಧ್ಯಾತ್ಮದ ಪರಾಕಾಷ್ಠೆ. ಭೂತ ಭಾವೋದ್ಭವಕರ, ಭೂತಗಳಲ್ಲಿ ಏನೊಂದನ್ನೇ ಹುಟ್ಟಿಸಲಿ, ಅರ್ಥಾತ್ ಪ್ರಾಣಿಗಳಲ್ಲಿ ಹುಟ್ಟು ಸಂಕಲ್ಪ ವಿಕಲ್ಪಗಳಿಂದ ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರಗಳನ್ನು ರಚಿಸುವುದು. ಅವುಗಳ ವಿಸರ್ಗ ಎಂದರೆ ವಿಸರ್ಜನೆ. ಅವುಗಳು ಪೂರ್ತಿ ಅಳಿದು ಹೋಗುವುದೇ ಕರ್ಮದ ಪರಾಕಾಷ್ಠೆ. ಇದೇ ಸಂಪೂರ್ಣ ಕರ್ಮ. ಇದನ್ನೇ ಶ್ರೀಕೃಷ್ಣನು ಸಂಪೂರ್ಣ ಕರ್ಮವನ್ನು ಬಲ್ಲವನು ಎನ್ನುವನು. ಇಲ್ಲಿ ಕರ್ಮವು ಪರಿಪೂರ್ಣವಾಗಿದೆ, ಮುಂದೆ ಅವಶ್ಯಕತೆ ಇಲ್ಲ. ಈ ಸ್ಥಿತಿಯಲ್ಲಿ ಆತನು ಸಮಸ್ತ ಭೂತಗಳಲ್ಲಿ ರಚಿಸಿರುವ ಎಲ್ಲ ಒಳಿತು ಕೆಟ್ಟ ಭಾವನೆಗಳೂ ಸಂಗ್ರಹಿತವಾಗಿ ಸಮೃದ್ಧವಾಗಿರುವವೋ ಅವೆಲ್ಲವೂ ಸರ್ವತಾ ಶಾಂತವಾಗುವು. ಇದೇ ಕರ್ಮದ ಸಂಪೂರ್ಣತೆ. ಅಲ್ಲಿಂದ ಮುಂದೆ ಕರ್ಮದ ಅವಶ್ಯಕತೆ ಇಲ್ಲವಾಗುವುದು. ಆದ್ದರಿಂದ ಕರ್ಮವೆಂಬುದು ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರಗಳನ್ನು ಶಮನಗೊಳಿಸುವಂತಹದ್ದು. ಕರ್ಮದ ಅರ್ಥ ಚಿಂತನ, ಅದು ಯಜ್ಞದಲ್ಲಿದೆ.
ಅಧಿಭೂತಂ ಕ್ಷರೋ ಭಾವಃ ಪುರುಷಶ್ಚಾಧಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂಬರ.
ಅಕ್ಷರಭಾವವು ಎಲ್ಲಿಯ ತನಕ ದೊರೆಯುವುದಿಲ್ಲವೋ ಅಲ್ಲಿಯ ತನಕ ನಾಶವಾಗುವಂತಹ ಸಂಪೂರ್ಣ ಕ್ಷರಭಾವವು ಅಧಿಭೂತ ಎಂದರೆ ಭೂತಗಳ ಅಧಿಷ್ಠಾನ. ಅದೇ ಸಮಸ್ತ ಭೂತಗಳ ಉತ್ಪತ್ತಿಗೆ ಕಾರಣವಾದುದು. ಪುರುಷ ಚ ಅಧಿದೈವತಂ. ಪ್ರಕೃತಿಗೆ ಹೊರತಾಗಿ ಯಾವ ಪುರುಷನಿರುವನೋ ಅವನೇ ಅಧಿದೈವ ಅಂದರೆ ಸಂಪೂರ್ಣ ದೇವತೆಗಳ ಅಧಿಷ್ಠಾತ. ದೈವೀ ಸಂಪತ್ತು ಅದೇ ಪರಮದೇವನಲ್ಲಿ ವಿಲೀನವಾಗುವುದು. ದೇಹದಾರಿಗಳಲ್ಲಿ ಶ್ರೇಷ್ಠನಾಗಿರುವ ಅರ್ಜುನ, ಈ ಮನುಷ್ಯ ತನುವಿನಲ್ಲೇ ಅಧಿಯಜ್ಞ ಅಂದರೆ ಯಜ್ಞದ ಅಧಿಷ್ಠಾನವಿದೆ. ಆದ್ದರಿಂದ ಈ ಶರೀರದಲ್ಲಿ ಅವ್ಯಕ್ತ ಸ್ವರೂಪವಾಗಿ ಕುಳಿತಿರುವ ಮಹಾಪುರುಷನೇ ಅಧಿಯಜ್ಞ. ಶ್ರೀಕೃಷ್ಣನು ಓರ್ವ ಯೋಗಿ. ಆತನು ಸಂಪೂರ್ಣ ಯಜ್ಞಗಳ ಭೋಕ್ತಾ ಪುರುಷನು. ಕಡೆಯಲ್ಲಿ ಯಜ್ಞವು ಅವನಲ್ಲಿ ಪ್ರವೇಶಿಸಿಬಿಡುವುದು, ಅದೇ ಪರಮ ಪುರುಷನ ಭಾವ. ಈ ರೀತಿಯಾಗಿ ಅರ್ಜುನನ ಆರು ಪ್ರಶ್ನೆಗಳಿಗೆ ಸಮಾಧಾನ ದೊರಕಿದಂತಾಯಿತು. ಉಳಿದುದು ಕಡೆಯ ಪ್ರಶ್ನೆ. ಅಂತ್ಯಕಾಲದಲ್ಲಿ ವಿಸ್ಮೃಕನೇ ಆಗದಿರುವಂತಹ ನೀನು ತಿಳುವಳಿಕೆಗೆ ಬರುವೆ ಎಂದರೇನು?
ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯ.
ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವನು, ಯಾವಾತನು ನನ್ನನ್ನು ಅಂತ್ಯಕಾಲದಲ್ಲಿ ಅಂದರೆ ಮನಸ್ಸಿನ ನಿರೋಧ ಮತ್ತು ವಿಲಯ ಕಾಲದಲ್ಲಿ ನನ್ನನ್ನೇ ಸ್ಮರಣೆ ಮಾಡುತ್ತಾ ದೇಹದ ಸಂಬಂಧವನ್ನು ಕಳೆದುಕೊಂಡು ಆತ್ಮದತ್ತ ಸಾಗುವನೋ ಅವನು ಮದ್ಭಾವಂ ಅಂದರೆ ಸಾಕ್ಷಾತ್ ನನ್ನ ಸ್ವರೂಪವನ್ನೇ ಪಡೆದುಕೊಳ್ಳುವನು. ಇದರಲ್ಲಿ ಯಾವ ಸಂಶಯವಿಲ್ಲ. ಶರೀರ ನಿಧನವು ಶುದ್ಧವಾದ ಅಂತಃಕಾಲವಲ್ಲ. ಸತ್ತ ನಂತರವೂ ಶರೀರ ಕ್ರಮವು ಬೆನ್ನು ಹತ್ತಿಯೇ ಇರುವುದು. ಸಂಚಿತ ಸಂಸ್ಕಾರಗಳ ಬೇರು ಪೂರ್ತಿ ಹೋಗುವವರೆಗೆ ಅದು ಇದ್ದದ್ದೇ. ಆ ತಾಯಿ ಬೇರು ಸಹ ಹೋದ ನಂತರ ಅದರೊಂದಿಗೆ ಮನಸ್ಸಿನ ನಿರೋಧವಾಗುವುದು. ಈಗಿನ್ನು ಮನವೂ ವಿಲಯವನ್ನು ಹೊಂದಿದೊಡನೆ ಅದೀಗ ಅಂತಃಕಾಲ. ನಂತರ ಮತ್ತೆ ಶರೀರ ಧಾರಣೆ ಬೇಕಾಗುವುದಿಲ್ಲ. ಇದು ಕ್ರಿಯಾತ್ಮಕವಾದುದು. ಬರಿದೇ ಮಾತಿನಿಂದ ವಾರ್ತಾಕ್ರಮದಿಂದ ಅರ್ಥವಾಗುವಂತಹದ್ದಲ್ಲ. ಬಟ್ಟೆಗಳನ್ನು ಬದಲಾಯಿಸುವಂತೆ ಶರೀರವನ್ನೂ ಬದಲಾಯಿಸುವ ಕ್ರಿಯೆ ಎಲ್ಲಿ ತನಕ ನಡೆಯುವುದೋ ಅಲ್ಲಿಯ ತನಕ ಶರೀರದ ಅಂತ್ಯವಾಗುವುದಾದರೂ ಹೇಗೆ? ಮನಸ್ಸಿನ ನಿರೋಧ ಹಾಗೂ ನಿರುದ್ಧ ಮನಸ್ಸಿನ ವಿಲಯ ಕಾಲದಲ್ಲಿ ಜೀವಂತವಿರುವ ಶರೀರ ಸಂಬಂಧಗಳೂ ಕಡಿದು ಹೋಗುವು. ಒಂದು ವೇಳೆ ಸತ್ತೊಡನೆ ಈ ಸ್ಥಿತಿ ದೊರೆಯುವಂತಿದ್ದರೆ ಶ್ರೀಕೃಷ್ಣನು ಸಹ ಪರಿಪೂರ್ಣವಾಗುವಂತಿರಲಿಲ್ಲ. ಅವನು ಹೇಳಿರುವುದು, ಅನೇಕ ಜನ್ಮಗಳ ಅಭ್ಯಾಸದ ನಂತರ ಪ್ರಾಪ್ತಿಯನ್ನು ಪಡೆಯುವ ಜ್ಞಾನಿ ಸಾಕ್ಷಾತ್ ನನ್ನ ಸ್ವರೂಪನು. ನಾನೇ ಜೀವಂತ ಪ್ರಾಪ್ತಿ ಅಥವಾ ಜೀವನ್ಮುಕ್ತಿ. ಮತ್ತಿನ್ನಾವ ಶರೀರವೂ ಸಿಗದಿರುವಂತಾದ ಮೇಲೆ ಅದು ಶರೀರದ ಅಂತ್ಯ. ಇದು ವಾಸ್ತವಿಕವಾದ ಶರೀರಾಂತ. ಇನ್ನು ಮತ್ತಿನ್ನಾವ ಜನ್ಮದ ಪಿಡುಗೂ ಇರದು. ಮತ್ತೊಂದು ಶರೀರದ ಅಂತ್ಯವಿದೆ, ಮೃತ್ಯು. ಅದು ಲೌಕಿಕ ಪ್ರಚಾರದಲ್ಲಿರುವ ಮೃತ್ಯು. ಈ ಲೌಕಿಕ ಮೃತ್ಯು ಎಂಬುದರಿಂದ ಶರೀರದ ಬಾಧೆ ತಪ್ಪಿದಲ್ಲ, ಪುನಃ ಪುನಃ ಜನ್ಮವನ್ನು ತಾಳಲೇಬೇಕು.
ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೇ ಕಲೇವರಂ ತಂ ತಮೇ ವೈತಿ ಕೌಂತೇಯ ಸದಾ ತದ್ಭಾವ ಭಾವಿತಃ.
ಎಲೆ ಕೌಂತೇಯ, ಮರಣ ಕಾಲದಲ್ಲಿ ಮನುಷ್ಯನು ಯಾವ ಯಾವ ಭಾವಗಳನ್ನು ನೆನೆಸಿಕೊಳ್ಳುತ್ತಾ ದೇಹವನ್ನು ಬಿಡುವನೋ ಅದೇ ಭಾವಗಳಿಗೆ ತಕ್ಕಂತೆ ಮತ್ತೆ ಶರೀರವನ್ನು ಪಡೆದುಕೊಳ್ಳುವನು. ಹಾಗಾದರೆ ಬಹಳ ಸುಲಭವಾದ ವ್ಯಾಪಾರವಾದಂತಾಯಿತು. ಜೀವಮಾನವೆಲ್ಲವೂ ಮೋಜ ವಿಲಾಸಗಳಲ್ಲಿ ಕಳೆದು ಸಾಯುವಾಗ ಪರಮಾತ್ಮನನ್ನು ಸ್ಮರಿಸಿದರೆ ಸಾಕು. ಶ್ರೀಕೃಷ್ಣನು ಹೇಳುವನು, ಅದು ಅಷ್ಟು ಸುಲಭವಲ್ಲ. ಸದಾ ತದ್ಭಾವ ಭಾವಿತಃ, ಜೀವಮಾನವೆಲ್ಲ ಹೇಗಿರುವನೋ ಅಂತಹ ಭಾವನೆಗಳನ್ನೇ ಅವನು ಚಿಂತಿಸುವನು. ಜೀವಿಸಿದ್ದಾಗ ಯಾವ ಭಾವಗಳು ಮತ್ತೆ ಮತ್ತೆ ಕಾಡುವೋ ಅವೇ ಪುನಃ ಪುನಃ ನಮ್ಮನ್ನು ಆವರಿಸುತ್ತಿರುವುದು. ಬೇರೆಯ ಭಾವನೆಗಳು ಹುಟ್ಟಲು ಅವಕಾಶವಿರುವುದಿಲ್ಲ. ಆದ್ದರಿಂದ
ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರ ಯುಧ್ಯ ಚ ಮಯ್ಯರ್ಪಿತ ಮನೋ ಬುದ್ಧಿ ಮಾಮೇ ವೈಶ್ಯಸ್ಯ ಸಂಶಯಂ.
ಆದ್ದರಿಂದ ಅರ್ಜುನ, ನೀನು ಯಾವಾಗಲೂ ನನ್ನನ್ನೇ ಸ್ಮರಿಸು ಹಾಗೂ ಯುದ್ಧ ಮಾಡು. ಮನೋಬುದ್ಧಿಗಳನ್ನು ನನಗೆ ಅರ್ಪಿಸಿ ನಂತರ ನೀನಾವುದೇ ಮಾಡಿದರೂ ಕಡೆಗೆ ನನ್ನನ್ನೇ ಸೇರುವೆ. ನಿರಂತರ ಚಿಂತನೆ ಮತ್ತು ಯುದ್ಧ, ಇವು ಒಮ್ಮೆಲೆ ಹೇಗೆ ಸಾಧ್ಯವಾದೀತು? ಸಾಧ್ಯವಾಗಬೇಕೆಂದರೆ ನಿರಂತರ ಚಿಂತನೆ ಮತ್ತು ಯುದ್ಧ ಅದೇ ಸ್ವರೂಪವಾಗಿರಬೇಕು. ಶ್ರೀಕೃಷ್ಣನಿಗೆ ಜಯವಾಗಲಿ, ಗೋಪಾಲನಿಗೆ ಜಯವಾಗಲಿ ಎಂದು ಹೇಳುತ್ತಾ ಬಾಣವನ್ನು ಬಿಡು. ಆದರೆ ಭಜನೆಯ ಸ್ವರೂಪವೇನೆಂದು ಸ್ಪಷ್ಟಗೊಳಿಸುತ್ತಾ ಶ್ರೀಕೃಷ್ಣನು ಮುಂದಿನ ಶ್ಲೋಕದಲ್ಲಿ ಹೇಳುವನು.
ಅಭ್ಯಾಸಯೋಗಯುಕ್ತೇನ ಚೇತಸಾ ನಾನ್ಯಗಾಮಿನಾ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನು ಚಿಂತಯನ್.
ಎಲೆ ಪಾರ್ಥ, ಅಂತಹ ಸ್ಮರಣೆ ಬೇಕಾದರೆ ಯೋಗಾಭ್ಯಾಸದಿಂದ ಕೂಡಿದ ನನ್ನನ್ನು ಬಿಟ್ಟು ಬೇರಾವ ಕಡೆಗೂ ಹೋಗದ ಮನಸ್ಸಿನಿಂದ ನಿರಂತರ ಚಿಂತನೆ ಮಾಡುತ್ತಾ ಪರಮ ಪ್ರಕಾಶ ಸ್ವರೂಪನೂ ದಿವ್ಯ ಪುರುಷನೂ ಅಂದರೆ ಪರಮಾತ್ಮನನ್ನು ಪಡೆದಿರುವನಾಗಬೇಕು. ಈ ಪೆನ್ಸಿಲೇ ದೇವರು ಎಂದು ಭಾವಿಸಿ ಇದನ್ನು ಬಿಟ್ಟು ಬೇರಾವುದೇ ನಿಮಗೆ ನೆನಪಿಗೆ ಬರಬಾರದು. ಇದರ ಅಕ್ಕಪಕ್ಕದಲ್ಲಿ ಪುಸ್ತಕ ಮತ್ತಾವುದೋ ಒಂದು ಕಂಡುಬಂದರೆ ನಿಮ್ಮ ಸ್ಮರಣೆ ತುಂಡಾದಂತೆ. ಸ್ಮರಣೆ ಎಂಬುದು ಇಷ್ಟೊಂದು ಸೂಕ್ಷ್ಮವೆಂದಾಗ ಅಂದರೆ ನಿಮ್ಮಿಷ್ಟವಾದುದೊಂದು ಬಿಟ್ಟು ಬೇರಾವುದೂ ನಿಮಗೆ ಕಾಣಲೇ ಕೂಡದು. ಮನಸ್ಸಿನಲ್ಲಿ ಯಾವ ಅಲೆಯೂ ಏಳಬಾರದು ಎಂದಾಗ ಸ್ಮರಣೆ ಮತ್ತು ಯುದ್ಧ ಒಂದೇ ಕಾಲದಲ್ಲಿ ಹೇಗೆ ತಾನೇ ಸಾಧ್ಯ? ವಾಸ್ತವವಾಗಿ ನೀವು ನಿಮ್ಮ ಚಿತ್ತ ವೃತ್ತಿಗಳನ್ನು ಎಲ್ಲಾ ದೆಸೆಗಳಿಂದಲೂ ಸೆಳೆದು ನಿಮ್ಮ ಆರಾಧ್ಯವನ್ನು ನನ್ನಲ್ಲಿ ಕೇಂದ್ರೀಕರಿಸಿದರೆ ಅದೇ ಕಾಲದಲ್ಲಿ ನಿಮ್ಮಲ್ಲಿರುವ ಮಾಯಾ ಪ್ರವೃತ್ತಿಗಳು, ಕಾಮಕ್ರೋಧಾದಿಗಳು ನಿಮ್ಮ ಮುಂದೆ ನಿಂತು ಬಾಧೆಗಳನ್ನು ನೀಡುವು. ನೀವು ಸ್ಮರಣೆಯಲ್ಲಿರುವಿರಿ, ಆದರೆ ಅವು ನಿಮ್ಮಲ್ಲಿ ಉದ್ವೇಗವನ್ನು ಹುಟ್ಟಿಸಿ ಮನಸ್ಸನ್ನು ಕಲಕುವುದು, ಸ್ಮರಣೆಯಿಂದ ದೂರ ಮಾಡಲು ಯತ್ನಿಸುವುದು. ಈ ಬಾಹ್ಯ ಪ್ರವೃತ್ತಿಗಳಿಂದ ಪಾರಾಗಾಣುವುದೇ, ಪಾರಾಗಬೇಕೆಂಬ ಆಕಾಂಕ್ಷೆಯೇ ಯುದ್ಧ. ನಿರಂತರ ಜೀವನದೊಂದಿಗೆ ಮಾತ್ರ ಯುದ್ಧ ಸಾಧ್ಯ. ಗೀತೆಯ ಒಂದೇ ಒಂದು ಶ್ಲೋಕ ಸಹ ಹೊರಗಿನ ಕೊಲೆ, ಸುಲಿಗೆ, ರಕ್ತಪಾತವನ್ನು ಸಮರ್ಥಿಸುವುದಿಲ್ಲ. ಚಿಂತನೆ ಮಾಡಬೇಕಾದುದು ಯಾವುದನ್ನು? ಅದಕ್ಕೆ ಹೇಳುವನು,
కవిం పురాణమనుషాసితారం అణోరణీయా సమనుస్మరేత్యః సర్వస్య ధాతారమచింత్య రూపం ఆదిత్యవర్ణం తమస పరస్తాత్.
ఈ యుద్ధదొందిగి ఆ పురుషను సర్వజ్ఞను, అనాది, ఎల్లరన్నూ నియంత్రిసువను, సూక్ష్మాతి సూక్ష్మను, ఎల్లరన్నూ ధరిసిదవను, ఎల్లరన్నూ సాకి సలహువవను, ఆదరి అచింత్యను. ಎಲ್ಲಿಯವರೆಗೆ ಚಿತ್ತ ಮತ್ತು ಅದರ ತರಂಗಗಳು ಶಾಂತವಾಗುವುದಿಲ್ಲವೋ ಅಲ್ಲಿಯವರೆಗೆ ಅವನು ಕಾಣಲಾಗದವನು. ಚಿತ್ತ ನಿರೋಧ ಮತ್ತು ಅದರ ವಿಲಯವಾದ ಮೇಲೆ ಅವನು ವಿದಿತನಾಗುವಂತಹವನು. ನಿತ್ಯ ಪ್ರಕಾಶ ಸ್ವರೂಪನು. ಅವಿದ್ಯೆಗೆ ಹೊರತಾಗಿರುವವನು ಆದ ಪರಮಾತ್ಮನನ್ನು ಸ್ಮರಿಸುವನು. ಹಿಂದೆ ನನ್ನನ್ನು ಚಿಂತಿಸುವನು ಎಂದನು, ಈಗ ಇಲ್ಲಿ ಪರಮಾತ್ಮನನ್ನು ಸ್ಮರಿಸುವನು ಎಂದು ಹೇಳಿರುವನು. ಆದ್ದರಿಂದ ಆ ಪರಮಾತ್ಮನ ಚಿಂತನೆಗೆ ಮಾಧ್ಯಮ ತತ್ವಸ್ಥಿತನಾದ ಮಹಾಪುರುಷ ಎಂಬುದು ಇದರ ತಾತ್ಪರ್ಯ. ಅದೇ ಕ್ರಮದಲ್ಲಿ
ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತ್ಯಾಯುಕ್ತೋ ಯೋಗ ಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ.
ಯಾವಾತನು ನಿರಂತರವಾಗಿ ಆ ಪರಮಾತ್ಮನನ್ನು ಸ್ಮರಿಸುವನೋ ಅಂತಹ ಭಕ್ತಿಯುಕ್ತನಾದ ಪುರುಷನು ಪ್ರಯಾಣ ಕಾಲೇ ಮನಸ್ಸು ವಿಲೀನವಾಗುವ ಸ್ಥಿತಿಯಲ್ಲಿ ಯೋಗ ಬಲದಿಂದ ಅರ್ಥಾತ್ ಅದೇ ನಿಯತ ಕರ್ಮದ ಆಚರಣೆಯ ಮೂಲಕ ಭ್ರಕುಟಿಯ ಮಧ್ಯದಲ್ಲಿ ಪ್ರಾಣವಾಯುವನ್ನು ಧರಿಸಿ ಪ್ರಾಣಾಪಾನಗಳನ್ನು ವಿಶುದ್ಧವಾಗಿ ಸಮಗೊಳಿಸಿಕೊಂಡು ಒಳಗಿನಿಂದ ಯಾವ ಉದ್ವೇಗವೂ ಏಳಬಾರದು, ಹೊರಗಿನಿಂದ ಯಾವ ಸಂಕಲ್ಪವೂ ಏಳಬಾರದು. ಸತ್ವ ರಜ ತಮಗಳು ಸಂಪೂರ್ಣ ಶಾಂತಸ್ಥ ಬರಬೇಕು. ಸುರತವು ಇಷ್ಟದಲ್ಲಿ ಸೇರಿ ವಿಲೀನವಾಗಬೇಕು. ಅಂತಹ ವೇಳೆ ಅಚಲವಾದ ಆ ಮನವು ಅಂದರೆ ಸ್ಥಿರ ಬುದ್ಧಿಯನ್ನು ಹೊಂದಿದ ಪುರುಷನು ದಿವ್ಯ ಪುರುಷನಾದ ಆ ಪರಮಾತ್ಮನನ್ನು ಸೇರುವನು. ಎಂದೆಂದೂ ನೆನಪಿನಲ್ಲಿಟ್ಟುಕೊಳ್ಳಬೇಕಾದುದೆಂದರೆ ಪರಮಾತ್ಮನನ್ನು ಪಡೆಯುವ ಆ ವಿಧಾನವೊಂದೇ ಯೋಗ. ಅದರ ಸಲುವಾಗಿ ನಿಯತ ಕರ್ಮವನ್ನು ಆಚರಿಸುವುದೇ ಯೋಗ ಕ್ರಿಯೆ. ಅದನ್ನು ವಿಸ್ತೃತವಾಗಿ ಯೋಗೇಶ್ವರನಾದ ಶ್ರೀಕೃಷ್ಣನು ಗೀತೆಯ 4ನೇ ಮತ್ತು 6ನೇ ಅಧ್ಯಾಯಗಳಲ್ಲಿ ಹೇಳಿರುವನು. ಈಗ ಆತನು ಹೇಳಿದನು ನಿರಂತರವಾಗಿ ನನ್ನನ್ನೇ ಸ್ಮರಿಸು ಎಂದು. ಹೇಗೆಂದರೆ ಇದೇ ಯೋಗಾಧಾರಣೆಯಲ್ಲಿದ್ದುಕೊಂಡು ಮಾಡಬೇಕು. ಹೀಗೆ ಮಾಡುವವನು ಯೋಗ ಪುರುಷನನ್ನೇ ಪಡೆಯುವನು. ಅವನು ಎಂದೆಂದೂ ವಿಸ್ಮೃತಿಗೆ ವಶನಾಗನು. ಅಂದರೆ ಇಲ್ಲಿ ಪರಮಾತ್ಮನು ಪ್ರಯಾಣ ಕಾಲದಲ್ಲಿ ಹೇಗೆ ಪೀಡಿತನಾಗುವನು ಎಂಬ ಪ್ರಶ್ನೆಗೆ ಸಮಾಧಾನ ದೊರಕಿದಂತಾಯಿತು. ಈಗ ಗೀತೆಯಲ್ಲಿ ಅಲ್ಲಲ್ಲಿ ಕಾಣಬರುವಂತಹ ಪಡೆಯಲು ಯೋಗ್ಯವಾದ ಪದ ಏನೆಂಬುದನ್ನು ನೋಡೋಣ.
ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ಯತಯೋ ವೀತರಾಗಾ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷಿ.
ವೇದವಿದ್ ಎಂದರೆ ಅವಿದಿತವಾದ ತತ್ವವನ್ನು ಪ್ರತ್ಯಕ್ಷವಾಗಿ ನೋಡಿ ತಿಳಿದವರು. ಯಾವ ಪರಮಾತ್ಮನನ್ನು ಅಕ್ಷರ ಎಂದರೆ ಕ್ಷಯವಿಲ್ಲದವನು ಎಂದು ಹೇಳುವರೋ, ರಾಗ ದ್ವೇಷಾದಿಗಳನ್ನು ಕಳೆದುಕೊಂಡಿರುವ ಯಾವ ಮಹಾತ್ಮರು ಪರಮಾತ್ಮನನ್ನು ಪ್ರವೇಶಿಸುವರೋ, ಯಾವ ಪರಮಾತ್ಮನನ್ನು ಪಡೆಯುವ ಸಲುವಾಗಿ ಬ್ರಹ್ಮಚರ್ಯ ವ್ರತವನ್ನು ಪರಿಪಾಲಿಸುವರೋ, ಅಂದರೆ ಬ್ರಹ್ಮಚರ್ಯದ ಅರ್ಥ ಬರಿದೇ ಜನನೇಂದ್ರಿಯಗಳನ್ನು ನಿಗ್ರಹಿಸುವುದಷ್ಟೇ ಅಲ್ಲ, ಬ್ರಹ್ಮ ಆಚರತಿ ಸ ಬ್ರಹ್ಮಚಾರಿ, ಬಾಹ್ಯ ಸ್ಪರ್ಶಗಳನ್ನು ಮನಸಾ ತ್ಯಜಿಸಿ ಬ್ರಹ್ಮನನ್ನು ನಿರಂತರವಾಗಿ ಚಿಂತನೆ ಸ್ಮರಣೆ ಮಾಡುವುದೇ ಬ್ರಹ್ಮಚರ್ಯ. ಹೀಗೆ ಯಾವಾತನು ಬ್ರಹ್ಮನ ದರ್ಶನವನ್ನು ಮಾಡಿಸಿ ಅದರಲ್ಲೇ ಸ್ಥಿರವಾಗಿ ನೆಲೆಸುವಂತೆ ಮಾಡುವನೋ ಆತನು ಬ್ರಹ್ಮಚಾರಿ. ಇದರಲ್ಲಿ ಬರಿಯ ಬಾಹ್ಯ ಇಂದ್ರಿಯಗಳ ಸಂಯಮವಷ್ಟೇ ಅಲ್ಲ, ಸಕಲೇಂದ್ರಿಯಗಳ ಸಂಯಮವೂ ತಾನಾಗಿ ಉಂಟಾಗುವುದು. ಈ ರೀತಿಯಲ್ಲಿ ಬ್ರಹ್ಮಚರ್ಯವನ್ನು ಪಾಲಿಸುವವನು ಎಂದು ಇದರ ಅರ್ಥ. ಹೃದಯದಲ್ಲಿ ಸಂಗ್ರಹಿಸಲು ಯೋಗ್ಯವಾದ ಅಥವಾ ಚಿಂತನ ಮಾಡಲು ಅರ್ಹವಾದ ಈ ಪದವಿಯನ್ನು ನಾನು ನಿನಗೆ ಹೇಳುವೆ. ಆ ಪದವಾವುದು? ಅದನ್ನು ಹೇಗೆ ಪಡೆಯಬೇಕು ಎಂಬ ಬಗ್ಗೆ ಯೋಗೇಶ್ವರನಾದ ಶ್ರೀಕೃಷ್ಣನು ಈ ರೀತಿ ಹೇಳುವನು.
ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧ ಚ ಮೂರ್ಧ್ನ್ಯಾಧಾಯಾತ್ಮನ ಪ್ರಾಣ ಆಸ್ಥಿತೋ ಯೋಗಧಾರಣ.
ಎಲ್ಲ ಇಂದ್ರಿಯಗಳ ಕವಾಟವನ್ನು ಮುಚ್ಚಿ, ಅಂದರೆ ವಾಸನೆಗಳಿಂದ ಬೇರೆಯಾಗಿ ಮನಸ್ಸನ್ನು ಹೃದಯದಲ್ಲಿ ನೆಲೆಸುವಂತೆ ಮಾಡಿ, ಪ್ರಾಣ ಎಂದರೆ ಅಂತಃಕರಣ, ಅಂತಃಕರಣಗಳ ವ್ಯಾಪಾರವನ್ನು ಮಸ್ತಿಷ್ಕದಲ್ಲಿ ಪೂರ್ತಿ ನಿಲ್ಲಿಸಿ ಯೋಗಾಧಾರಣೆಯಲ್ಲಿ ಪೂರ್ಣಸ್ಥಿತನಾಗಿ
ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ.
ಯಾವಾತನು ಓಂ ಎನ್ನುತ್ತಾ ಓಂ ಎಂಬುದಷ್ಟೇ ಅಕ್ಷಯವಾದ ಬ್ರಹ್ಮವನ್ನು ಪರಿಚಯಿಸುವುದು, ಅದರ ಜಪ ಮತ್ತು ನನ್ನ ಸ್ಮರಣೆಯನ್ನು ಮಾಡುತ್ತಾ ಶರೀರವನ್ನು ತ್ಯಜಿಸುವನೋ ಆತನು ಪರಮಗತಿಯನ್ನು ಪಡೆಯುವನು. ಶ್ರೀಕೃಷ್ಣನು ಓರ್ವ ಯೋಗೇಶ್ವರ, ಪರಮತತ್ವದಲ್ಲಿ ಸ್ಥಿರನಾಗಿದ್ದ ಮಹಾಪುರುಷ, ಸದ್ಗುರು. ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವನು, ಓಂಕಾರವು ಅಕ್ಷಯ ಬ್ರಹ್ಮದ ಪರಿಚಾಯಕ, ನೀನು ಅದರ ಜಪ ಮಾಡು ಮತ್ತು ನನ್ನನ್ನು ಧ್ಯಾನಿಸು. ಪ್ರಾಪ್ತಿ ಹೊಂದಿದ ಪ್ರತಿಯೋರ್ವ ಮಹಾಪುರುಷನ ನಾಮವೂ ಅದೇ, ತಾನು ಪಡೆದಿರುವುದು, ತಾನು ವಿಲಯವನ್ನು ಹೊಂದಿರುವುದು ಅದೇ ಆತನ ಹೆಸರು. ಆದ್ದರಿಂದ ನಾಮವು ಓಂಕಾರದ್ದು, ರೂಪವು ತನ್ನದ್ದು. ಯೋಗೇಶ್ವರನು ಕೃಷ್ಣ ಕೃಷ್ಣ ಎಂದು ಜಪಿಸಲು ಹೇಳಲಿಲ್ಲ. ಕಾಲಾನಂತರದಲ್ಲಿ ಭಾವುಕರಾದವರು ಆತನ ನಾಮವನ್ನು ಜಪಿಸತೊಡಗಿದರು. ತಮ್ಮ ತಮ್ಮ ಶ್ರದ್ಧೆಗನುಗುಣವಾಗಿ ಫಲವನ್ನು ಪಡೆಯುವರು. ಮನುಷ್ಯನ ಶ್ರದ್ಧೆಯು ಎಲ್ಲಿಯವರೆಗೆ ಹೋಗಿ ನಿಂತು ಬಿಡುವುದೋ ಅಲ್ಲಿಯೇ ನಾನು ಆತನ ಶ್ರದ್ಧೆಯನ್ನು ಪುಷ್ಟಿಗೊಳಿಸುವೆ ಹಾಗೂ ಫಲವನ್ನೂ ನಿರ್ಣಯಿಸಿಕೊಡುವೆ. ಭಗವಾನ್ ಶಿವನು ರಾಮ ಜಪವನ್ನು ಮಾಡುವಂತೆ ಒತ್ತಾಯಿಸಿರುವನು. ರಮಂತಿಯೇ ಯೋಗಿನೋ ಯಸ್ಮಿನ್ಸ ರಾಮಃ. ರಾ ಮತ್ತು ಮಾ ಇವೆರಡರ ನಡುವೆ ಕಬೀರ ರಾ ಲುಕಾಯ್ ಎಂದರೆ, ರಾ ಮತ್ತು ಮಾ ಈ ಎರಡು ಅಕ್ಷರಗಳ ನಡುವೆ ಕಬೀರನು ತನ್ನ ಮನವನ್ನು ತಡೆ ಹಿಡಿದು ನಿಲ್ಲಿಸಬಲ್ಲವನಾದನು. ಶ್ರೀಕೃಷ್ಣನು ಓಂಕಾರಕ್ಕೆ ಒತ್ತು ಕೊಟ್ಟಿರುವನು. ಓ ಹಂಸ ಓಂ, ಆ ಸತ್ಯವು ನನ್ನೊಳಗಿದೆ, ಹೊರಗೆಲ್ಲೂ ಹುಡುಕುತ್ತಾ ತಿರುಗಬೇಕಾಗಿಲ್ಲ. ಈ ಓಂಕಾರವು ಪರಮಸತ್ಯವನ್ನು ಪರಿಚಯ ಮಾಡಿಕೊಟ್ಟು ಸುಮ್ಮನಾಗುವುದು. ವಸ್ತುತಃ ಆ ಪ್ರಭುವಿಗೆ ಅನಂತ ನಾಮಗಳಿವೆ, ಆದರೆ ಜಪದ ಸಲುವಾಗಿ ಹೇಳುವುದಾದರೆ ಚಿಕ್ಕದಾಗಿರಬೇಕು, ಶ್ವಾಸದಲ್ಲಿ ಎರಕವಾಗುವಂತಿರಬೇಕು. ಮತ್ತೊಂದು ಏನೆಂದರೆ ಪರಮಾತ್ಮನ ಬೋಧೆಯನ್ನೇ ನೀಡುವುದು. ಅದಕ್ಕಿಂತ ಭಿನ್ನವಾಗಿ ಬೇರಾವ ದೇವಿ ದೇವತೆಗಳ ಅವಿವೇಕಪೂರ್ಣ ಕಲ್ಪನೆಯಲ್ಲಿ ತೊಳಲಾಡುತ್ತಾ ನಮ್ಮ ಲಕ್ಷ್ಯದಿಂದ ದೃಷ್ಟಿಯನ್ನು ಅತ್ತಿತ್ತ ಹೊರಳದಂತೆ ನೋಡಿಕೊಳ್ಳಬೇಕು. ಪೂಜ್ಯ ಮಹಾಸ್ವಾಮಿಗಳು ಹೇಳುತ್ತಿದ್ದರು, ನನ್ನ ರೂಪವನ್ನು ನೋಡಿ, ನಂತರ ನಿಮ್ಮ ನಿಮ್ಮ ಶ್ರದ್ಧೆಗೆ ಅನುಸಾರವಾಗಿ ಎರಡು ಅಥವಾ ಮೂರು ಅಕ್ಷರದ ನಾಮ, ಓಂಕಾರವೋ ರಾಮನಾಮವೋ ಅಥವಾ ಶಿವನಾಮವೋ, ಯಾವುದಾದರೊಂದು ನಾಮವನ್ನು ತೆಗೆದುಕೊಳ್ಳಿ, ಅದನ್ನೇ ಚಿಂತನೆ ಮಾಡಿರಿ ಹಾಗೂ ಅದರ ಅರ್ಥ ಸ್ವರೂಪದ ಧ್ಯಾನ ಮಾಡಿರಿ. ಧ್ಯಾನವು ಯಾವಾಗಲೂ ಸದ್ಗುರುವಿನದೇ ಆಗಿರಬೇಕು. ನೀವು ರಾಮ ಕೃಷ್ಣ ಅಥವಾ ವೀತರಾಗ ವಿಷಯಂ ವಾ ಚಿತ್ತಂ, ವೀತರಾಗನಾದ ಮಹಾತ್ಮನ ಅಥವಾ ಯಥಾಭಿಮತ ಧ್ಯಾನಾದ್ವಾ ಯಾವ ಸ್ವರೂಪವನ್ನು ಬೇಕಾದರೂ ಹಿಡಿದುಕೊಳ್ಳಿ. ಅವರು ನಿಮ್ಮ ಅನುಭವಕ್ಕೆ ಬರುವರು, ನಿಮಗೆ ಪ್ರಾಪ್ತರಾಗುವರು, ನಿಮ್ಮನ್ನು ನಿಮ್ಮ ಸಮಕಾಲೀನ ಸದ್ಗುರುವಿನ ಕಡೆಗೆ ಒಯ್ಯುವರು. ಆ ಸದ್ಗುರುವಿನ ಸಹವಾಸದಿಂದ ನೀವು ಕ್ರಮಕ್ರಮವಾಗಿ ಪ್ರಕೃತಿಯ ಕ್ಷೇತ್ರದಿಂದ ಪಾರಾಗುತ್ತಾ ಹೋಗುವಿರಿ. ನಾನು ಸಹ ಮೊದಮೊದಲು ಓರ್ವ ದೇವತೆ, ಅಂದರೆ ಶ್ರೀಕೃಷ್ಣನ ವಿರಾಟ ರೂಪದ ಚಿತ್ರವನ್ನೇ ಯಾವಾಗಲೂ ನೆನೆಯುತ್ತಿದ್ದೆ. ಪೂಜ್ಯ ಮಹಾಸ್ವಾಮಿಗಳ ಅನುಭವದ ಪ್ರವೇಶವನ್ನು ಪಡೆದೊಡನೆ ಅದು ಶಾಂತವಾಯಿತು. ಪ್ರಾರಂಭ ಸಾಧಕರು ನಾಮಜಪವನ್ನೇನೋ ಮಾಡುವರು, ಆದರೆ ಮಹಾಪುರುಷರ ಸ್ವರೂಪವನ್ನು ಧ್ಯಾನಿಸಲು ಹಿಂಜರಿಯುವರು. ಅವರು ತಾವು ಸಂಪಾದಿಸಿದ ಮಾನ್ಯತೆಗಳನ್ನು ಪೂರ್ವಾಗ್ರಹದಂತೆ ಇಟ್ಟುಕೊಂಡಿರುವರು, ಅದನ್ನು ಕೈಬಿಡಲಾರರು. ಶ್ರೀಕೃಷ್ಣನು ನಿಷೇಧಿಸುವಂತಹ ಬೇರಾವುದೋ ದೇವತೆಯನ್ನು ಧ್ಯಾನಿಸುವರು. ಆದ್ದರಿಂದ ಪೂರ್ಣ ಸಮರ್ಪಣ ಭಾವದಿಂದ ಯಾರಾದರೊಬ್ಬ ಮಹಾಪುರುಷನ ಶರಣು ಹೋಗಿರಿ. ಪುಣ್ಯ ಪುರುಷಾರ್ಥಗಳು ಪ್ರಬಲವಾದೊಡನೆ ಕಂಟಕಗಳು ಶಮನವಾಗಿ ಯಥಾರ್ಥವಾದ ಕ್ರಿಯೆಯಲ್ಲಿ ನೀವು ತೊಡಗುವಿರಿ. ಯೋಗೇಶ್ವರನಾದ ಶ್ರೀಕೃಷ್ಣನ ಮತಾನುಸಾರವಾಗಿ ಈ ರೀತಿ ಓಂಕಾರ ಜಪ ಮತ್ತು ಪರಮಾತ್ಮ ಸ್ವರೂಪದ ನಿರಂತರ ಸಂಬಂಧವೂ ಕೈಬಿಟ್ಟು ಹೋಗುವುದು. ಬರಿಯ ಸಾವಿನಿಂದ ಶರೀರವು ಕೈಬಿಟ್ಟು ಹೋಗಲಾರದು.
ಅನನ್ಯ ಚೇತಾ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ.
ನನ್ನ ವಿನಃ ಬೇರಾರೂ ಇಲ್ಲವೇ ಇಲ್ಲ ಎಂಬ ಅನನ್ಯ ಭಾವದಿಂದ ಯಾವಾತನು ನನ್ನನ್ನು ನಿತ್ಯವೂ ಸ್ಮರಿಸುವನೋ, ಅಂತಹ ನಿತ್ಯಯುಕ್ತನಾಗಿ ಚಿಂತಿಸುವ ಯೋಗಿಗೆ ನಾನು ಅತಿ ಸುಲಭನಾಗುವೆ. ನೀವು ಸುಲಭವಾದುದರಿಂದ ಏನು ಸಿಕ್ಕಿದಂತಾಯಿತು?
ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮ ಶಾಶ್ವತಂ ನಾಪ್ನುವಂತಿ ಮಹಾತ್ಮನಃ ಸಂಸಿದ್ಧಿಂ ಪರಮಾಂ ಗತಾಃ.
ನನ್ನನ್ನು ಪಡೆಯುವುದರಿಂದ ದುಃಖದ ಮಡುವೆನಿಸಿಕೊಂಡ ಪುನರ್ಜನ್ಮಗಳ ಕೋಟಲೆಗಳನ್ನು ಕಳೆದುಕೊಂಡು ಪರಮಸಿದ್ಧಿಯನ್ನೈದುವನು. ಅಂದರೆ ನನ್ನನ್ನು ಪಡೆಯುವುದು ಪರಮಸಿದ್ಧಿಯನ್ನು ಹೊಂದುವುದು ಎರಡೂ ಒಂದೇ. ಪುನರ್ಜನ್ಮವನ್ನು ಪಡೆಯದಿರುವಿಕೆ ಎಂದರೆ ಪರಮಾತ್ಮನನ್ನು ಸೇರುವಿಕೆ ಎಂಬುದೊಂದೇ ಅರ್ಥ. ಹಾಗಾದರೆ ಪುನರ್ಜನ್ಮವೆಂಬುದರ ಗಡಿ ಎಲ್ಲಿಯ ತನಕ?
ಆ ಬ್ರಹ್ಮ ಭುವನ ಲೋಕಾ ಪುನರಾವರ್ತಿನೋರ್ಜುನ ಮಾಮುಪೇತ್ಯ ತು ಕೌಂತೇಯ ಪುನರ್ಜನ್ಮನ ವಿದ್ಯತೆ.
ಅರ್ಜುನ, ಬ್ರಹ್ಮನಿಂದ ಹಿಡಿದು ಕ್ರಿಮಿ ಕೀಟಗಳವರೆಗೆ ಎಲ್ಲವೂ ಪುನರಾವರ್ತಿಯಾದುದು. ಹುಟ್ಟುವುದು ಸಾಯುವುದು ಇದೇ ಕ್ರಮದಲ್ಲಿ ನಡೆಯುವುದು. ಅಂದರೆ ಕೌಂತೇಯ, ನನ್ನನ್ನು ಪಡೆದ ನಂತರ ಆ ಪುರುಷನಿಗೆ ಪುನರ್ಜನ್ಮವೆಂಬುದೇ ಇಲ್ಲ. ಧರ್ಮ ಗ್ರಂಥಗಳಲ್ಲಿ ಲೋಕಲೋಕಾಂತರಗಳ ಕಲ್ಪನೆ, ಈಶ್ವರ ಪಥವನ್ನು ಹಿಡಿದು ಮುನ್ನಡೆಯುವ ವಿಭೂತಿಗಳನ್ನು ತಿಳಿಸಿಕೊಡುವಂತಹ ಆಂತರಿಕ ಅನುಭವ ಅಥವಾ ಅದರ ರೂಪಕಗಳು ಮಾತ್ರ ಇದೆ. ಅಂತರಿಕ್ಷದಲ್ಲಿ ಕ್ರಿಮಿಕೀಟಗಳು ಯಾವಾಗಲೂ ಕಚ್ಚಿ ತಿನ್ನುವಂತಹ ಅಥವಾ ಕಬ್ಬಿಣದ ಕಾಗೆಗಳು ಕುಕ್ಕಿ ಕುಕ್ಕಿ ಯಾತನೆಯನ್ನೀಯುವಂತಹ ಯಾವ ಸ್ಥಾನವೂ ಇಲ್ಲ, ಅಥವಾ ಸುಂದರವಾದ ಉಪ್ಪರಿಗೆ ಮನೆಗಳಿರುವಂತಹ ಸ್ಥಾನವೂ ಇಲ್ಲ. ಅಂದರೆ ಸ್ವರ್ಗ ನರಕಗಳಾವುದೂ ಇಲ್ಲ. ದೈವೀ ಸಂಪದದಿಂದ ಕೂಡಿದವನು ದೇವತೆಯೂ, ಅಸುರಿ ಗುಣಗಳುಳ್ಳವನು ಅಸುರನೂ ಎನಿಸುವನು. ಸ್ವತಃ ಶ್ರೀಕೃಷ್ಣನ ಮಾವ ಕಂಸನು ರಾಕ್ಷಸನೂ ಬಾಣಾಸುರನೂ ದೈತ್ಯನೂ ಆಗಿದ್ದರು. ದೇವ ಮಾನವ ತಿರ್ಯ ಯೋನಿಗಳು ಈ ವಿಭಿನ್ನ ಲೋಕಗಳು. ಶ್ರೀಕೃಷ್ಣನ ಮತಾನುಸಾರ ಈ ಜೀವಾತ್ಮನು ಮನಸ್ಸು ಮತ್ತು ಇಂದ್ರಿಯಗಳೊಂದಿಗೆ ಜನ್ಮ ಜನ್ಮಾಂತರಗಳ ಸಂಸಾರಕ್ಕನುಗುಣವಾಗಿ ಹೊಸ ಹೊಸ ಶರೀರಗಳನ್ನು ಪಡೆಯುತ್ತಾ ಹೋಗುವುದು. ಅಮರರೆಂದು ಕರೆಸಿಕೊಳ್ಳುವ ದೇವತೆಗಳು ಸಹ ಮರಣಧರ್ಮರೇ. ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ, ಇದಕ್ಕಿಂತ ದೊಡ್ಡ ಹಾನಿ ಬೇರೇನು ತಾನೇ ಇದೆ? ಸಂಚಯಿಸಿದ ಪುಣ್ಯ ಕರ್ಮಗಳು ಸಹ ಕ್ಷೀಣಿಸಿ ಹೋಗುವುದಾದರೆ ಆ ದೇವತ್ವದಿಂದ ಏನು ಪ್ರಯೋಜನ? ದೇವಲೋಕ, ಪಶುಲೋಕ, ಕ್ರಿಮಿಕೀಟಾದಿ ಲೋಕಗಳು ಇವೆಲ್ಲವೂ ಭೋಗಲೋಕ ಮಾತ್ರ. ಮನುಷ್ಯನೋರ್ವನೇ ಕರ್ಮಗಳನ್ನು ರಚಿಸುವವನು. ಆ ಕರ್ಮಗಳ ಮುಖಾಂತರ ಅವನು ಪುನರಾವರ್ತನೆಯೇ ಇಲ್ಲದಂತಹ ಪರಮಧಾಮವನ್ನು ಪಡೆಯುವನು. ಯಥಾರ್ಥವಾದ ಕರ್ಮದಾಚರಣೆಯಿಂದ ಮನುಷ್ಯನು ದೇವತೆಯಾಗಬಹುದು. ಬ್ರಹ್ಮನ ಸ್ಥಿತಿಯನ್ನು ಮುಟ್ಟಬಹುದು. ಆದರೆ ಆತನು ಮನಸ್ಸನ್ನು ನಿರುದ್ಧಗೊಳಿಸಿ ವಿಲೀನಗೊಳಿಸದಿದ್ದರೆ ಪುನರ್ಜನ್ಮದ ಭವನೆ ಆತನಿಗೆ ತಪ್ಪಲಾರದು. ಹಾಗೆ ನಿರುದ್ಧಗೊಳಿಸಿ ವಿಲೀನ ಮಾಡಿದಾಗ ಮಾತ್ರ ಆತನು ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಂಡು ಪರಮಭಾವದಲ್ಲಿ ನೆಲೆಯಾಗಿ ನಿಲ್ಲಬಹುದು. ಉದಾಹರಣೆಗೆ ಉಪನಿಷತ್ತುಗಳು ಸಹ ಈ ಸತ್ಯವನ್ನು ಉದ್ಘಾಟಿಸುತ್ತವೆ. ಯದಾ ಸರ್ವೇ ಪ್ರಮುಚ್ಯಂತೆ ಕಾಮಯೇಸ್ಯ ಹೃದಿ ಸ್ಥಿತ ಅಥ ಮರ್ತ್ಯೋಮೃತೋ ಭವತ್ಯತ್ರ ಬ್ರಹ್ಮ ಸಮಶ್ರುತೆ. ಹೃದಯದಲ್ಲಿ ತುಂಬಿಕೊಂಡ ಸಮಸ್ತ ಕಾಮನೆಗಳು ಸಮೂಲವಾಗಿ ನಾಶ ಹೊಂದಿದಾಗ ಮರಣಧರ್ಮನಾದ ಈ ಮನುಷ್ಯನು ಅಮರನಾಗುವನು. ಹಾಗೂ ಈತನು ಇಲ್ಲಿಯೇ ಈಗಲೇ ಈ ಸಂಸಾರದಲ್ಲಿ ಇದೇ ಮನುಷ್ಯ ಶರೀರದಲ್ಲಿ ಪರಬ್ರಹ್ಮವನ್ನು ಅನುಭವಕ್ಕೆ ತಂದುಕೊಂಡು ಆ ಸ್ಥಿತಿಯನ್ನು ಮುಟ್ಟಬಲ್ಲನು. ಹಾಗಾದರೆ ಬ್ರಹ್ಮನೂ ಮರಣಧರ್ಮಿಯೇ ಎಂಬ ಪ್ರಶ್ನೆ ಮೂಡುವುದು. ಮೂರನೇ ಅಧ್ಯಾಯದಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು ಪ್ರಜಾಪತಿಯಾದ ಬ್ರಹ್ಮನ ಬಗ್ಗೆ ಹೀಗೆಂದು ಹೇಳುವನು: ಪ್ರಾಪ್ತಿಯ ನಂತರ ಬುದ್ಧಿಯೊಂದೇ ಯಂತ್ರ, ಇದರ ಮೂಲಕ ಪರಮಾತ್ಮನೇ ಪ್ರಕಟವಾಗುವನು. ಇಂತಹ ಮಹಾಪುರುಷರಿಂದಲೇ ಯಜ್ಞವೂ ರಚಿಸಲ್ಪಟ್ಟಿತು. ಆದರೆ ಇಲ್ಲಿ ಬ್ರಹ್ಮನ ಸ್ಥಿತಿಯನ್ನು ಮುಟ್ಟಿದವನು ಸಹ ಪುನರಾವೃತ್ತಿಯ ಸುಳಿಯಲ್ಲೇ ಇರುವನು ಎಂದು. ಹಾಗಾದರೆ ಯೋಗೇಶ್ವರನಾದ ಕೃಷ್ಣನು ಹೇಳಲು ಉದ್ದೇಶಿಸುವುದಾದರೂ ಏನು? ವಸ್ತುತಃ ಯಾವ ಮಹಾಪುರುಷರ ಮುಖಾಂತರ ಪರಮಾತ್ಮನೇ ವ್ಯಕ್ತವಾಗುವನೋ ಅಂತಹ ಮಹಾಪುರುಷರ ಬುದ್ಧಿಯೂ ಬ್ರಹ್ಮನಲ್ಲ. ಆದರೆ ಜನರಿಗೆ ಉಪದೇಶಿಸುವುದರಿಂದಾಗಿ, ಮನುಷ್ಯನ ಮಂಗಳಕ್ಕೆ ನಾಂದಿ ಹಾಕುವುದರಿಂದಾಗಿ ಬ್ರಹ್ಮ ಎಂದು ಕರೆಯಲಾಗುತ್ತದೆ. ಸ್ವತಃ ಅವರು ಬ್ರಹ್ಮರಲ್ಲ, ಅವರ ಬಳಿಯಲ್ಲಿ ಅವರ ಬುದ್ಧಿ ಸಹ ಉಳಿಯಲಾರದು. ಆದರೆ ಇದಕ್ಕೆ ಮುನ್ನ ಸಾಧನಾ ಕಾಲದಲ್ಲಿ ಬುದ್ಧಿಯೇ ಬ್ರಹ್ಮ. ಅಹಂಕಾರ ಶಿವಬುದ್ಧಿ ಅಜ ಮನಶಶಿ ಚಿತ್ತ ಮಹಾನ್. ಸಾಮಾನ್ಯ ಮನುಷ್ಯನ ಬುದ್ಧಿ ಬ್ರಹ್ಮನಲ್ಲ. ಬುದ್ಧಿಯು ಇಷ್ಟದಲ್ಲಿ ಪ್ರವೇಶಿಸಲಾರಂಭಿಸಿದೊಡನೆ ಬ್ರಹ್ಮನ ರಚನೆಯಾಗತೊಡಗುವುದು. ಅದಕ್ಕೆ ನಾಲ್ಕು ಸೋಪಾನಗಳನ್ನು ಪಂಡಿತರಾದವರು ತಿಳಿಸಿರುವರು. ಹಿಂದಿನ ಮೂರನೇ ಅಧ್ಯಾಯದಲ್ಲಿ ಅದನ್ನು ತಿಳಿಸುವುದಾಗಿದೆ. ಆದರೂ ನೆನಪಿಗಾಗಿ ಮತ್ತೆ ಹೇಳಿದೆ: ಬ್ರಹ್ಮವಿದ್, ಬ್ರಹ್ಮವಿದ್ವರ, ಬ್ರಹ್ಮವಿದ್ವರಿಯಾನ್, ಬ್ರಹ್ಮವಿದ್ವರಿಷ್ಠ ಎಂದು. ಬ್ರಹ್ಮವಿದ್ ಎಂಬುದು ಬ್ರಹ್ಮವಿದ್ಯೆಯೊಂದಿಗೆ ಸಂಯುಕ್ತವಾದ ಬುದ್ಧಿ. ಬ್ರಹ್ಮವಿದ್ವರ ಎಂಬುದು ಬ್ರಹ್ಮವಿದ್ಯೆಯಲ್ಲಿ ಶ್ರೇಷ್ಠತೆಯನ್ನು ಪಡೆದ ಬುದ್ಧಿ. ಬ್ರಹ್ಮವಿದ್ವರಿಯಾನ್ ಎಂಬುದು ಬ್ರಹ್ಮವಿದ್ಯೆಯಲ್ಲಿ ದಕ್ಷವಷ್ಟೇ ಅಲ್ಲ, ಅದನ್ನು ನಿಯಂತ್ರಿಸುವುದೂ ಇದೇ ಬುದ್ಧಿ. ಬ್ರಹ್ಮವಿದ್ವರಿಷ್ಠವೆಂಬುದು ಬುದ್ಧಿಯ ಮತ್ತೊಂದು ಅಂಚು, ಅದರಿಂದಲೇ ಬುದ್ಧಿಯು ಪ್ರವಹಿಸುವುದು. ಅಂದರೆ ಬುದ್ಧಿಯ ಅಸ್ತಿತ್ವವಿದೆ, ಏಕೆಂದರೆ ಪ್ರವಹಿಸುವಂತೆ ಮಾಡುವ ಇಷ್ಟವು ಇನ್ನೂ ದೂರದಲ್ಲಿ ಹೊರಗಿದೆ. ಗ್ರಹಿಸುವ ಬುದ್ಧಿಯೂ ಬೇರೆಯಾಗಿದೆ, ಅದಿನ್ನೂ ಪ್ರಕೃತಿಯ ಎಲ್ಲೆ ಕಟ್ಟಿನೊಳಗೆ ಕುಳಿತಿದೆ. ಈಗ ಸ್ವಯಂ ಪ್ರಕಾಶ ಸ್ವರೂಪವಾಗಿ ಬುದ್ಧಿ ಇರುವುದೋ ಆಗ ಅದು ಜಾಗೃತ. ಸಂಪೂರ್ಣ ಭೂತಗಳು ಜಾಗೃತವಾಗುವು. ಅವಿದ್ಯೆ ಇರುವವರಿಗೆ ಪ್ರಕಾಶ, ಅಂಧಕಾರ, ಹಗಲು ರಾತ್ರಿ ಎಂದು ಕರೆಯಲಾಗುವುದು. ನೋಡೋಣ. ಬ್ರಹ್ಮ ಅಥವಾ ಬ್ರಹ್ಮ ವಿದ್ವೇತೃವಿನ ಶ್ರೇಣಿ, ಅದರಲ್ಲಿ ಇಷ್ಟವೂ ಪ್ರವಹಿಸುತ್ತಿರುವುದು. ಆತನಿಗೆ ಪ್ರಾಪ್ತವಾದ ಸರ್ವೋತ್ಕೃಷ್ಟ ಬುದ್ಧಿಯಲ್ಲೂ ವಿದ್ಯೆಯ ಹಗಲು ಮತ್ತು ಅವಿದ್ಯೆಯ ರಾತ್ರಿ, ಪ್ರಕಾಶ ಮತ್ತು ಅಂಧಕಾರಗಳ ಕ್ರಮಗಳು ಸೇರಿಕೊಂಡೇ ಇರುವು. ಇಲ್ಲಿಯವರೆಗೆ ಮಾಯೆ ಸಾಧಕನಲ್ಲಿ ಸಫಲವಾಗಿರುವುದು. ಪ್ರಕಾಶದಲ್ಲಿ ಅಚೇತನವಾಗಿದ್ದ ಮನವು ಸಚೇತನವಾಗುವುದು, ಆತನಿಗೆ ಲಕ್ಷ್ಯವೂ ಕಾಣತೊಡಗುವುದು. ಆದರೆ ಬುದ್ಧಿಯ ಅಂತರಾಳದಿಂದ ಅವಿದ್ಯೆಯ ರಾತ್ರಿ ಪ್ರವೇಶವಾಗುತ್ತಿದ್ದಂತೆ ಎಲ್ಲಾ ಭೂತಗಳೂ ಅಚೇತನವಾಗುವು. ಬುದ್ಧಿಯ ನಿಶ್ಚಯಿಸಲಾಗದು, ಸ್ವರೂಪದ ಕಡೆಗೆ ಮುಂದುವರಿಯುವುದು, ನಿಂತು ಹೋಗುವುದು. ಇಲ್ಲಿಯೇ ಬ್ರಹ್ಮನ ಹಗಲು ಮತ್ತು ಬ್ರಹ್ಮನ ರಾತ್ರಿ. ಹಗಲಿನ ಪ್ರಕಾಶದಲ್ಲಿ ಬುದ್ಧಿಯ ಸಾವಿರಾರು ಪ್ರವೃತ್ತಿಗಳಲ್ಲಿ ಈಶ್ವರೀಯ ಪ್ರಕಾಶವೂ ಚೆಲ್ಲುವುದು. ಅವಿದ್ಯೆಯ ರಾತ್ರಿ ಇದೇ ಸಾವಿರಾರು ಪದರುಗಳಲ್ಲಿ ಅಚೇತಾವಸ್ಥೆಯ ಕತ್ತಲು ಆವರಿಸಿಕೊಳ್ಳುವುದು. ಶುಭ ಅಶುಭಗಳು, ವಿದ್ಯೆ ಅವಿದ್ಯೆಗಳು, ಹೀಗೆ ಎರಡೂ ವಿರೋಧ ಪ್ರವೃತ್ತಿಗಳು ಶಾಂತವಾದಾಗ ಅಚೇತ ಸಚೇತಗಳು ರಾತ್ರಿಯಲ್ಲಿ ಕರಗಿ ಹೋಗುವುದು ಮತ್ತು ಹಗಲಲ್ಲಿ ಹುಟ್ಟಿಕೊಳ್ಳುವುದು. ಈ ಎರಡೂ ಪ್ರಕಾರದ ಭೂತಗಳು ಅಳಿದು ಹೋದಾಗ ಆ ಅವ್ಯಕ್ತ ಬುದ್ಧಿಗಿಂತ ಮಿಗಿಲಾದ ಶಾಶ್ವತ ಅವ್ಯಕ್ತ ಭಾವವು ದೊರೆಯುವುದು. ಅದು ಮತ್ತೆಂದಿಗೂ ನಷ್ಟವಾಗದು. ಭೂತಗಳ ಅಚೇತ ಮತ್ತು ಸಚೇತಾವಸ್ಥೆಗಳೆಂಬ ದ್ವಂದ್ವ ಸ್ಥಿತಿ ಅಳಿದಾಗಲೇ ಸನಾತನವೂ ನಿತ್ಯ ನೂತನವೂ ಆದ ಅಭಾವವು ನೆಲೆಗೊಳ್ಳುವುದು. ಬುದ್ಧಿಯ ಈ ಮೇಲೆ ತಿಳಿಸಿದ ನಾಲ್ಕು ಅವಸ್ಥೆಗಳ ನಂತರದ ಪುರುಷನೇ ಮಹಾಪುರುಷ. ಆತನ ಅಂತರಾಳದಲ್ಲಿ ಬುದ್ಧಿ ಬುದ್ಧಿಯಾಗಿರದು, ಅದು ಪರಮಾತ್ಮನ ಯಂತ್ರದಂತಿರುವುದು. ಆದರೆ ಆತನು ಜನರಿಗೆ ಉಪದೇಶವೀಯುವನು, ದಿಟ ನಿಶ್ಚಯ ಬುದ್ಧಿಯಿಂದ ಪ್ರೇರಣೆ ಕೊಡುವನು. ಆದ್ದರಿಂದ ಆತನಲ್ಲಿ ಬುದ್ಧಿ ಕಾಣಿಸಿಕೊಳ್ಳುವುದು. ಆದರೆ ಅದು ಬುದ್ಧಿಯ ಮಟ್ಟಕ್ಕಿಂತ ಹೊರತಾದುದು, ಅದು ಪರಮ ಅವ್ಯಕ್ತ ಭಾವದಲ್ಲಿ ನೆಲೆಯೂರಿರುವುದು. ಅದಕ್ಕೆ ಪುನರ್ಜನ್ಮ ಬೇಕಿಲ್ಲ. ಆದರೆ ಈ ಅವ್ಯಕ್ತ ಸ್ಥಿತಿಗೆ ಮುನ್ನ ಅದರ ಬಳಿ ತನ್ನ ಬುದ್ಧಿ ಇರುವ ತನಕ, ತಾನು ಬ್ರಹ್ಮವಾಗಿರುವ ತನಕ ಅದು ಪುನರ್ಜನ್ಮದ ಸುಳಿಯಲ್ಲೇ ಸುತ್ತಾಡುವುದು. ಈ ತತ್ಯಗಳ ಮೇಲೆ ಬೆಳಕು ಬೀರುತ್ತಾ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವನು,
ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಾಂ ತೇಹೋರಾತ್ರವಿದೋ ಜನಾಃ.
ಯಾವಾತನು ನಾಲ್ಕು ಯುಗಗಳ ಬ್ರಹ್ಮನ ಹಗಲನ್ನು ನಾಲ್ಕು ಯುಗಗಳ ಬ್ರಹ್ಮನ ರಾತ್ರಿಯನ್ನು ಸಾಕ್ಷಾತ್ತಾಗಿ ಬಲ್ಲರೋ ಅವರು ಮಾತ್ರ ಈ ಹಗಲು ರಾತ್ರಿಗಳೆಂಬ ಸಮಯದ ತತ್ವವನ್ನು ನಿಜವಾಗಿ ಬಲ್ಲವರಾಗಿದ್ದಾರೆ. ಪ್ರಕೃತ ಶ್ಲೋಕದಲ್ಲಿ ಹಗಲು ರಾತ್ರಿಗಳೆಂಬುದು ವಿದ್ಯೆ ಮತ್ತು ಅವಿದ್ಯೆಗಳನ್ನು ಬಿಂಬಿಸುವುದು. ಬ್ರಹ್ಮವಿದ್ಯೆಯಿಂದ ಕೂಡಿದ ಬುದ್ಧಿ ಬ್ರಹ್ಮನಲ್ಲ. ಪ್ರವೇಶವನ್ನೂ ಬ್ರಹ್ಮವಿದ್ವರಿಷ್ಠ ಬುದ್ಧಿ ಬ್ರಹ್ಮನಲ್ಲಿ ಪರಾಕಾಷ್ಠತೆಯನ್ನೂ ತೋರುವುದು. ವಿದ್ಯೆಯಿಂದೊಡಗೂಡಿದ ಬುದ್ಧಿಯೇ ಬ್ರಹ್ಮನ ಹಗಲು. ಏಕೆಂದರೆ ಆಗ ಅವಿದ್ಯೆಯು ಕಾರ್ಯಚಟುವಟಿಕೆಯಲ್ಲಿರುವುದು. ಆ ಹೊತ್ತಿನಲ್ಲಿ ಯೋಗಿಯಾದವನು ಬ್ರಹ್ಮನ ಕಡೆಗೆ ಮುಖ ಮಾಡಿಕೊಂಡು ಅತ್ತ ಮುಂದುವರಿಯುವನು. ಅಂತಃಕರಣದ ಸಾವಿರಾರು ಪ್ರವೃತ್ತಿಗಳಲ್ಲಿ ಈಶ್ವರೀಯ ಪ್ರಕಾಶವು ಚೆಲ್ಲತೊಡಗುವುದು. ಇದೇ ಪರಿಯಲ್ಲಿ ಅವಿದ್ಯೆಯ ನಿಶೆ ಕಾಲಿಟ್ಟಿತ್ತೆಂದರೆ ಅಂತಃಕರಣದ ಸಾವಿರಾರು ಪ್ರವೃತ್ತಿಗಳಲ್ಲಿ ಮಾಯೆಯ ದ್ವಂದ್ವ ಓಡಾಡುವುದು. ಬೆಳಕು ಕತ್ತಲೆಗಳ ಎಲ್ಲೆ ಕಟ್ಟು ಇಷ್ಟೇ. ಆ ನಂತರ ಅವಿದ್ಯೆಯೂ ಇಲ್ಲ, ವಿದ್ಯೆಯೂ ಇಲ್ಲ. ಅದು ಪರತತ್ವವಾದ ಪರಮಾತ್ಮನಾಗಿ ವಿದಿತವಾಗುವುದು. ಯಾವಾತನು ಈ ಮಾತನ್ನು ತಾತ್ವಿಕವಾಗಿ ತಿಳಿಯುವನೋ ಅಂತಹ ಯೋಗಿಯು ನಿಜವಾಗಿ ಕಾಲದ ತತ್ವವನ್ನು ಬಲ್ಲವನೆನಿಸುವನು. ಆತನಿಗೆ ಯಾವಾಗ ಅವಿದ್ಯೆಯ ರಾತ್ರಿ ಕವಿಯುವುದು ಮತ್ತು ಯಾವಾಗ ವಿದ್ಯೆಯ ಹಗಲು ಸಂಚರಿಸತೊಡಗುವುದು ಎಂಬುದು ಆತನಿಗೇ ಗೊತ್ತು. ಕಾಲದ ಪ್ರಭಾವ ಎಂದಿನವರೆಗೆ, ಎಂದರೆ ಕಾಲವು ಎಲ್ಲಿಯವರೆಗೆ ನಮ್ಮನ್ನು ಅಟ್ಟಿಕೊಂಡು ಬರುವುದು ಎಂಬುದು ಆತನಿಗೆ ಚೆನ್ನಾಗಿ ಗೊತ್ತು. ಪ್ರಾರಂಭಿಕ ವಿದ್ವಜ್ಜನರು ಅಂತಃಕರಣವನ್ನು ಚಿತ್ತವೆಂದು ಅಥವಾ ಒಮ್ಮೊಮ್ಮೆ ಅದನ್ನೇ ಕೇವಲ ಬುದ್ಧಿಯೆಂದು ಹೇಳುತ್ತಿದ್ದರು. ಕಾಲಾನಂತರದಲ್ಲಿ ಅಂತಃಕರಣದ ವಿಭಜನೆ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಎಂದು ಮಾಡಲಾಯಿತು. ಹೀಗೆ ಅಂತಃಕರಣದ ಪ್ರವೃತ್ತಿಗಳು ಅನಂತವಾಗಿವೆ. ಬುದ್ಧಿ ಅಂತರಾಳದಲ್ಲೇ ರಾತ್ರಿ ಉಂಟಾಗುವುದು, ಅದೇ ಬುದ್ಧಿಯಿಂದ ವಿದ್ಯೆಯ ಹಗಲೂ ಉಂಟಾಗುವುದು. ಇದೇ ಬ್ರಹ್ಮನ ಹಗಲು ರಾತ್ರಿಗಳು. ಜಗತ್ತೆಂಬ ರಾತ್ರಿಯಲ್ಲಿ ಎಲ್ಲಾ ಜೀವಿಗಳೂ ಅಚೇತವಾಗಿ ಬಿದ್ದಿರುವುದು. ಪ್ರಕೃತಿಯಲ್ಲಿ ಮುಳುಗಿ ತೇಲಾಡುತ್ತಿರುವ ಅವರ ಬುದ್ಧಿಯು ಪ್ರಕಾಶ ಸ್ವರೂಪವನ್ನು ನೋಡಲಾಗದು. ಆದರೆ ಯೋಗದಲ್ಲಿ ವಿಚರಿಸುವ ಯೋಗಿ ಜನರು ಪ್ರಕೃತಿಯ ಮೋಹಕ್ಕೆ ಬೀಳದೆ ಜಾಗೃತರಾಗಿದ್ದು ತಮ್ಮ ಸ್ವರೂಪದೆಡೆಗೆ ಧಾವಿಸುವರು. ರಾಮಚರಿತ ಮಾನಸದಲ್ಲಿ ಗೋಸ್ವಾಮಿ ತುಳಸಿದಾಸರು ಹೇಳುವಂತೆ, ಕಬಹುಂ ದಿವಸ ಮಹ ನಿಬಿಡಿತಂ ಕಬಹುಂಕ್ ಪ್ರಗಟ ಪತಂಗ್ ಬಿನಸಹಿ ಉಪಜಯಿ ಜ್ಞಾನ ಜಿಮಿ ಪಾಯಿ ಕುಸಂಗ ಸುಸಂಗ. ವಿದ್ಯೆಯಿಂದೊಡಗೂಡಿದ ಬುದ್ಧಿ ಕುಸಂಗದಿಂದ ಅವಿದ್ಯೆಯಾಗಿ ಪರಿಣತವಾಗುವುದು, ಮತ್ತೆ ಸುಸಂಗದಿಂದ ಅದೇ ಬುದ್ಧಿಯಲ್ಲಿ ವಿದ್ಯೆಯು ಸಂಚರಿಸುವುದು. ಈ ಏರಿಳಿತಗಳು ತುದಿಯವರೆಗೂ ಇದ್ದುದೇ. ಪೂರ್ತಿಯ ನಂತರ ಬುದ್ಧಿಯೂ ಇಲ್ಲ, ಬ್ರಹ್ಮನೂ ಇಲ್ಲ, ಹಗಲೂ ಇಲ್ಲ, ರಾತ್ರಿಯೂ ಇಲ್ಲ. ಇವೇ ಬ್ರಹ್ಮನ ಅಗಲಿರುಳುಗಳ ರೂಪಕ. ಸಾವಿರಾರು ವರ್ಷಗಳ ದೀರ್ಘವಾದ ರಾತ್ರಿಯೂ ಇಲ್ಲ, ಸಾವಿರಾರು ಯುಗಕಲ್ಪಗಳ ಹಗಲೂ ಇಲ್ಲ. ನಾಲ್ಕು ಮೊಗಗಳುಳ್ಳ ಬ್ರಹ್ಮನೂ ಇಲ್ಲ, ವಿದ್ಯೆಯ ಮೇಲೆ ಹೇಳಿದ ಕ್ರಮವಾದ ಅವಸ್ಥೆಗಳೇ ಬ್ರಹ್ಮನ ನಾಲ್ಕು ಮೊಗಗಳೇ. ಅಂತಃಕರಣದ ಪ್ರಮುಖ ನಾಲ್ಕು ಪ್ರವೃತ್ತಿಗಳೇ ಬ್ರಹ್ಮನ ನಾಲ್ಕು ಯುಗಗಳು. ಹಗಲು ರಾತ್ರಿಗಳು ಇದೇ ಪ್ರವೃತ್ತಿಗಳಲ್ಲೇ ಉಂಟಾಗುವು. ಈ ಭೇದಗಳನ್ನು ತಾತ್ವಿಕವಾಗಿ ಅರಿತಿರುವಂತಹ ಮಹಾಪುರುಷರೇ, ಕಾಲವು ನಮ್ಮನ್ನು ಎಲ್ಲಿಯವರೆಗೆ ಬೆನ್ನು ಹತ್ತಿ ಬರುವುದೆಂಬ ಕಾಲಭೇದವನ್ನು ಸ್ಪಷ್ಟವಾಗಿ ಅರಿತವರು. ಕಾಲಕ್ಕೂ ಯಾವಾತನು ಅತೀತನಾಗಿ ನಿಲ್ಲಬಲ್ಲನೋ ಅದನ್ನು ಸಹ ಅವರು ಬಲ್ಲರು. ರಾತ್ರಿ ಹಗಲು ಅವಿದ್ಯೆ ಮತ್ತು ವಿದ್ಯೆಗಳಲ್ಲಿ ನಡೆಯುವ ಕಾರ್ಯವನ್ನು ಸ್ಪಷ್ಟಗೊಳಿಸುತ್ತಾ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವನು,
ಅವ್ಯಕ್ತಾದ್ವ್ಯಕ್ತಯಃ ಸರ್ವಾಃ ಪ್ರಭವಂತ್ಯಹ ರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತ ಸಂಜ್ಞಕೇ.
ಬ್ರಹ್ಮನು ಹಗಲನ್ನು ಪ್ರವೇಶಿಸುವ ಕಾಲದಲ್ಲಿ ಅರ್ಥಾತ್ ವಿದ್ಯೆ ಪ್ರವೇಶಿಸುವಾಗ ಎಲ್ಲಾ ಪ್ರಾಣಿಗಳು ಅವ್ಯಕ್ತ ಬುದ್ಧಿಯಲ್ಲಿ ಜಾಗೃತವಾಗುವು, ಹಾಗೂ ರಾತ್ರಿಯನ್ನು ಪ್ರವೇಶಿಸುವಾಗ ಮತ್ತೆ ಅದೇ ಅವ್ಯಕ್ತ ಅದೃಶ್ಯ ಬುದ್ಧಿಯಲ್ಲಿ ಜಾಗೃತಿಯ ಸೂಕ್ಷ್ಮ ತತ್ವಗಳು ಅಚೇತವಾಗುವು. ಆ ಜೀವಿ ಅವಿದ್ಯೆಯ ರಾತ್ರಿಯಲ್ಲಿ ಸ್ವರೂಪವನ್ನು ಸ್ಪಷ್ಟವಾಗಿ ನೋಡಲಾಗದೆ ಮರುಳಾಗುವುದು. ಆದರೆ ಅಸ್ತಿತ್ವವು ಜಾಗೃತಿ ಮೂರ್ಛೆ ಇವೆರಡೂ ಬುದ್ಧಿಯ ಮಾಧ್ಯಮಗಳು. ಇದು ಎಲ್ಲರಲ್ಲೂ ಅವ್ಯಕ್ತವಾಗಿ ಹಬ್ಬಿ ಹರಡಿರುವುದು, ದೃಷ್ಟಿಗೋಚರವಾಗದು.
ಭೂತಗ್ರಾಮ ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇವಶ ಪಾರ್ಥ ಪ್ರಭವತ್ಯಹ ರಾಗಮೇ.
ಎಲೆ ಪಾರ್ಥ, ಎಲ್ಲಾ ಪ್ರಾಣಿಗಳು ಜಾಗೃತವಾಗಿದ್ದು ಪ್ರಕೃತಿಯ ದೆಸೆಯಿಂದ ವಿವಶರಾಗಿ ಅವಿದ್ಯಾರೂಪವಾದ ರಾತ್ರಿ ಬರುತ್ತಲೇ ಮೂರ್ಛಾವಸ್ಥೆಯನ್ನು ತಾಳುತ್ತವೆ. ತಮ್ಮ ಲಕ್ಷ್ಯವೇನು ಎಂಬುದನ್ನು ಅದು ಕಾಣಲಾಗದು. ದಿನವು ಪ್ರವೇಶಿಸುವಾಗ ಅವು ಪುನಃ ಎಚ್ಚೆತ್ತುಕೊಳ್ಳುವು. ಹೀಗೆ ಬುದ್ಧಿ ಇರುವವರೆಗೂ ಅದರ ಅಂತರಾಳದಿಂದ ವಿದ್ಯೆ ಮತ್ತು ಅವಿದ್ಯೆಯ ಕ್ರಮ ನಡೆಯುತ್ತಲೇ ಇರುವುದು. ಅಲ್ಲಿಯವರೆಗೂ ಆತನು ಸಾಧಕನೇ, ಮಹಾಪುರುಷನಲ್ಲ.
ಪರಸ್ತಸ್ಮಾತ್ತು ಭಾವೋನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಃ ಸಃ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ.
ಒಂದು ಬ್ರಹ್ಮ ಎಂದರೆ ಬುದ್ಧಿ, ಅದು ಅವ್ಯಕ್ತ, ಇಂದ್ರಿಯಗಳಿಗೆ ಕಾಣಬರುವುದಿಲ್ಲ. ಹಾಗೂ ಇದಕ್ಕೂ ಅತೀತವಾದ ಒಂದು ಅವ್ಯಕ್ತ ಸನಾತನ ಭಾವವಿದೆ. ಅದು ಸಕಲ ಭೂತಗಳೂ ನಶಿಸಿ ಹೋದರೂ ಅದು ನಾಶವಾಗುವುದಿಲ್ಲ. ಅಂದರೆ ವಿದ್ಯೆಯಲ್ಲಿ ಸಚೇತವೂ ಅವಿದ್ಯೆಯಲ್ಲಿ ಅಚೇತವೂ ಹಗಲು ಹೊತ್ತು ಮೂಡಿ ರಾತ್ರಿಯಾದೊಡನೆ ಕರಗಿ ಹೋಗುವ ಅವ್ಯಕ್ತ ಬ್ರಹ್ಮನು ನಶಿಸಿದರೂ ಆ ಅವ್ಯಕ್ತ ಸನಾತನ ಭಾವವು ನಶಿಸದೇ ಇದ್ದಂತಿರುವುದು. ಬುದ್ಧಿಯಲ್ಲುಂಟಾಗುವ ಈ ಎರಡೂ ಏರಿಳಿತಗಳು ಅಳಿದು ಹೋದಾಗ ಸನಾತನವಾದ ಅವ್ಯಕ್ತ ಭಾವವು ದೊರೆಯುವುದು. ಅದೇ ನನ್ನ ಪರಮಪದ. ಸನಾತನವಾದ ಅವ್ಯಕ್ತ ಭಾವವು ದೊರಕಿದೊಡನೆ ಬುದ್ಧಿಯೂ ಅದೇ ಭಾವದಲ್ಲಿ ಚಿತ್ರಿತವಾಗುವುದು, ಅದೇ ಭಾವವನ್ನು ತಾಳುವುದು. ಆದ್ದರಿಂದ ಬುದ್ಧಿಯೂ ಸ್ವತಃ ಅಳಿದರೂ ಅದರ ಸ್ಥಾನದಲ್ಲಿ ಅವ್ಯಕ್ತ ಸನಾತನ ಭಾವವೊಂದೇ ಶೇಷವಾಗುಳಿಯುವುದು.
ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹು ಪರಮಾಂಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ.
ಆ ಸನಾತನವಾದ ಅವ್ಯಕ್ತ ಭಾವವನ್ನು ಅಕ್ಷರವೆಂದು ಅಂದರೆ ಅವಿನಾಶಿ ಎಂದು ಹೇಳುವರು. ಅದನ್ನೇ ಪರಮಗತಿಯೆಂದೂ ಹೇಳುವರು. ಅದೇ ನನ್ನ ಪರಮಧಾಮ. ಅದನ್ನು ಪಡೆದು ಮನುಷ್ಯನು ಮತ್ತೆ ಹಿಂದಕ್ಕೆ ಬಾರನು. ಆತನಿಗಿನ್ನೂ ಪುನರ್ಜನ್ಮವಿರದು. ಈ ಸನಾತನ ಅವ್ಯಕ್ತ ಭಾವವನ್ನು ಪಡೆಯುವುದು ಹೇಗೆ ಎಂಬ ವಿಧಾನವನ್ನು ತಿಳಿಸುತ್ತಾ ಶ್ರೀ ಯೋಗೇಶ್ವರನು ಹೇಳುವನು,
ಪುರುಷ ಸಪರ ಪಾರ್ಥ ಭಕ್ತ್ಯಾಲಭ್ಯಸ್ತ್ವನನ್ಯಯ ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ.
ಪಾರ್ಥ, ಯಾವ ಪರಮಾತ್ಮನಿಗೆ ಸಕಲ ಭೂತಗಳೂ ಒಳಪಟ್ಟಿವೆಯೋ, ಯಾವಾತನು ಜಗತ್ತನ್ನೆಲ್ಲ ಆವರಿಸಿಕೊಂಡಿರುವನೋ, ಸನಾತನವಾದ ಅವ್ಯಕ್ತ ಭಾವವುಳ್ಳ ಆ ಪರಮ ಪುರುಷನು ಅನಂತ ಭಕ್ತಿಯಿಂದ ಪ್ರಾಪ್ತನಾಗಲು ಅರ್ಹನು. ಅನನ್ಯ ಭಕ್ತಿಯ ತಾತ್ಪರ್ಯವೇನೆಂದರೆ ಪರಮಾತ್ಮನಲ್ಲದೆ ಉಳಿದವರಾರನ್ನೂ ನೆನೆಯದೆ ಆತನಲ್ಲೇ ಸೇರಿಕೊಂಡಿರುವುದು. ಅನನ್ಯ ಭಾವದಿಂದಿರುವ ಪುರುಷನು ಎಂದಿನವರೆಗೆ ಪುನರ್ಜನ್ಮದ ಸುಳಿಯಲ್ಲಿರುವನೋ, ಮತ್ತೆಂದೂ ಅವನು ಆ ಸುಳಿಯನ್ನು ತಪ್ಪಿಸಿಕೊಂಡು ಸ್ವತಂತ್ರನಾಗುವನು ಎಂಬುದಕ್ಕೆ ಶ್ರೀ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವನು,
ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತಾಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ.
ಎಲೆ ಅರ್ಜುನ, ಯಾವ ಕಾಲದಲ್ಲಿ ಶರೀರವನ್ನು ತ್ಯಜಿಸಿ ಯೋಗಿಗಳಾದವರು ಆವೃತ್ತಿ ಅನಾವೃತ್ತಿಗಳಿಂದ ಪಾರಾಗುವರೋ ಅಂತಹ ಕಾಲವನ್ನು ನಿನಗೆ ವಿವರಿಸಿ ಹೇಳುವೆ, ಕೇಳು.
ಅಗ್ನಿರ್ಜ್ಯೋತಿರಃ ಶುಕ್ಲಃ ಷಣ್ಮಾಸಾ ಉತ್ತರಾಯಣಂ ತತ್ರ ಪ್ರಯಾತಾ ಗಚ್ಛಂತಿ ಬ್ರಹ್ಮ ಬ್ರಹ್ಮವಿದೋ ಜನಾಃ.
ಶರೀರ ಸಂಬಂಧವನ್ನು ತ್ಯಜಿಸುವ ವೇಳೆಯಲ್ಲಿ ಯಾವಾತನ ಎದುರಿಗೆ ಅಗ್ನಿ ಜಲ ಮುಂತಾದ ಜ್ಯೋತಿರ್ಮಯ ವಸ್ತುಗಳಿರುವುದೋ, ಹಗಲಿನ ಬೆಳಕು ಚೆಲ್ಲಾಡುತ್ತಿರುವುದೋ, ಸೂರ್ಯನು ಬೆಳಗುತ್ತಿರುವನೋ, ಶುಕ್ಲಪಕ್ಷದ ಚಂದ್ರನು ವೃದ್ಧಿಸುತ್ತಿರುವನೋ, ಉತ್ತರಾಯಣದ ಮೋಡವಿಲ್ಲದ ಸುಂದರವಾದ ಬಾನು ಹರಡಿಕೊಂಡಿರುವುದೋ, ಆ ಕಾಲದಲ್ಲಿ ಪ್ರಯಾಣ ಮಾಡುವ ಬ್ರಹ್ಮವಿದನಾದ ಯೋಗಿ ಪುನರ್ಜನ್ಮವನ್ನು ಹೊಂದಲಾರನು. ಅಗ್ನಿಯು ಬ್ರಹ್ಮತೇಜದ ದ್ಯೋತಕ, ಹಗಲು ವಿದ್ಯೆಯ ಬೆಳಗು, ಶುಕ್ಲಪಕ್ಷವು ನಿರ್ಮಲತೆಯ ಪ್ರತೀಕ, ವಿವೇಕ ವೈರಾಗ್ಯ ಶಮ ದಮ ತೇಜಸ್ಸು ಮತ್ತು ಪ್ರಜ್ಞೆ, ಈ ಷಡ್ಡೈಶ್ವರ್ಯಗಳೇ ಷಣ್ಮಾಸಗಳು. ಊರ್ಧ್ವರೇತ ಸ್ಥಿತಿಯೇ ಉತ್ತರಾಯಣ. ಪ್ರಕೃತಿಗೆ ಸರ್ವತಾ ಹೊರತಾದ ಈ ಸ್ಥಿತಿಯಲ್ಲಿರತಕ್ಕ ಯೋಗಿಯು ಬ್ರಹ್ಮನನ್ನು ಪಡೆಯಬಲ್ಲನು. ಈತನಿಗೆ ಪುನರ್ಜನ್ಮವಿರದು. ಒಂದು ವೇಳೆ ಅನನ್ಯ ಚಿತ್ತದಿಂದಿದ್ದು ಯೋಗಿಯು ಈ ಪ್ರಕಾಶವನ್ನು ಪಡೆಯದಿದ್ದರೆ ಅವನ ಸಾಧನೆ ಇನ್ನೂ ಪಕ್ವವಾಗಿಲ್ಲ, ಪೂರ್ಣವಾಗಿಲ್ಲ ಎಂದೇ ಅರ್ಥ. ಹಾಗಾದರೆ ಅಂತಹವನ ಗತಿಯೇನು? ಅದಕ್ಕೆ ಹೇಳುವನು,
ತಥಾ ಕೃಷ್ಣ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿ ಯೋಗೀ ಪ್ರಾಪ್ಯ ನಿವರ್ತತೆ.
ಹೊಗೆ ತುಂಬಿದ ಅಂದರೆ ಮಬ್ಬು ಮಬ್ಬಾದ ವಾತಾವರಣ ಯೋಗಾಗ್ನಿ, ಅವಿದ್ಯೆಯ ರಾತ್ರಿ ಕತ್ತಲು ಆವರಿಸಿದ ವಾತಾವರಣ, ಕೃಷ್ಣ ಪಕ್ಷದ ಚಂದ್ರನು ಕ್ಷೀಣಿಸುತ್ತಿರುವುದು, ಕಪ್ಪು ಹೆಚ್ಚಾಗಿ ಹರಡಿಕೊಂಡಿರುವುದು, ಷಡ್ವಿಕಾರಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳಿಂದೊಡಗೂಡಿದ ದಕ್ಷಿಣಾಯನ ಅರ್ಥಾತ್ ಬಹಿರ್ಮುಖವಾದ ಪ್ರವೃತ್ತಿ. ಹೀಗಿರುವಾಗ ಶರೀರವನ್ನು ತ್ಯಜಿಸುವ ಯೋಗಿಯು ಪುನರ್ಜನ್ಮವನ್ನು ಪಡೆಯಬೇಕಾಗುವುದು. ಹಾಗಾದರೆ ಶರೀರದೊಂದಿಗೆ ಆ ಯೋಗಿಯ ಸಾಧನೆಗಳೆಲ್ಲ ವ್ಯರ್ಥವಾಗುವುದೇ? ಅದಕ್ಕೆ ಶ್ರೀಕೃಷ್ಣನು ಹೇಳುವನು,
ಶುಕ್ಲ ಕೃಷ್ಣೇ ಗತಿ ಹೇತೆ ಜಗತ ಶಾಶ್ವತೆ ಮತೆ ಏಕಯಾತ್ಯನಾವೃತ್ತಿಂ ಅನ್ಯಯಾ ವರ್ತತೆ ಪುನಃ.
ಶುಕ್ಲ ಕೃಷ್ಣಗಳೆಂಬ ಕಾಲದ ನಡುವೆ ಜಗತ್ತಿನಲ್ಲಿ ಯಾವಾಗಲೂ ಇದ್ದುದೇ, ಅಂದರೆ ಸಾಧನೆಗಳು ವ್ಯರ್ಥವಾಗದು. ಒಂದು ನಡಿಗೆಯಲ್ಲಿ ಪಯಣಿಸುವವನು ಮತ್ತೆ ಹಿಂದೆ ಬಾರದ ಪರಮಗತಿಯನ್ನು ಹೊಂದುವನು. ಇನ್ನೊಂದು ಸ್ಥಿತಿಯಲ್ಲಿ, ಅಂದರೆ ಪ್ರಕಾಶವು ಕ್ಷೀಣವಾಗಿರುವಾಗ, ಮಬ್ಬುಗತ್ತಲೆ ಹರಡಿರುವಾಗ ಪಯಣಿಸುವವನು ಮತ್ತೆ ಹಿಂದೆ ಬರುವನು, ಜನ್ಮವನ್ನು ಪಡೆಯುವನು. ಪೂರ್ಣ ಪ್ರಕಾಶವು ದೊರೆಯುವವರೆಗೆ ಆತನು ಭಜನೆ ಮಾಡಬೇಕು, ಮೇಲಾಗಿ ಆತನ ಸಾಧನೆಯೇನೋ ನಾಶವಾಗದು. ಈ ಎರಡು ಗತಿಗಳು ಶಾಶ್ವತ, ಅದು ನಿಜ. ಆದ್ದರಿಂದ ಅರ್ಜುನ, ನೀನು ಸದಾ ಸರ್ವದಾ ಯೋಗಯುಕ್ತನಾಗಿರುವ, ಅಂದರೆ ನಿರಂತರವಾಗಿ ಸಾಧನೆ ಮಾಡು.
ನೈತೆ ಶ್ರಿತಿ ಪಾರ್ಥ ಜಾನನ್ ಯೋಗೀ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ.
ಈ ರೀತಿ ಈ ಮಾರ್ಗಗಳನ್ನರಿತು ಯಾವ ಯೋಗಿಯೂ ಮರುಳಾಗಿರಲಾರನು. ಪೂರ್ಣ ಪ್ರಕಾಶವನ್ನು ಪಡೆದ ನಂತರ ಬ್ರಹ್ಮನನ್ನು ಪಡೆಯಲು ಸಾಧ್ಯ ಎಂಬುದನ್ನು ಅವನು ಬಲ್ಲನು. ಕ್ಷೀಣ ಪ್ರಕಾಶವಿದ್ದರೂ ಪುನರ್ಜನ್ಮದಲ್ಲಿ ಸಾಧನೆಗೆ ನಾಶವಿಲ್ಲ ಎಂಬುದೂ ಅವನಿಗೆ ಗೊತ್ತು. ಎರಡು ಗತಿಗಳೂ ಶಾಶ್ವತವಾದವು. ಆದ್ದರಿಂದ ಅರ್ಜುನ, ನೀನು ಸದಾಕಾಲದಲ್ಲಿ ಯೋಗಯುಕ್ತನಾಗಿರಬೇಕು, ಅಂದರೆ ನಿರಂತರವೂ ಸಾಧನೆ ಮಾಡಬೇಕು.
ವೇದೇಷು ಯಜ್ಞೇಷು ತಪಸ್ಸು ಚೈವ ದಾನೇಷು ಯತ್ ಪುಣ್ಯಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಯೋಗೀ ಪರಂ ಸ್ಥಾನಮುಪೈತಿ ಚಾದ್ಯಂ.
ಇದನ್ನು ಸಾಕ್ಷಾತ್ಕಾರ ಸಹಿತ ಕಂಡುಕೊಂಡು ಯೋಗಿಯು ವೇದಗಳು ಯಜ್ಞ ತಪಸ್ಸು ದಾನಗಳನ್ನು ಮಾಡಿದ್ದರ ಪುಣ್ಯಫಲಕ್ಕಿಂತ ಮಿಗಿಲಾಗಿ ಮುಂದೋಡುವನು, ಸನಾತನವಾದ ಪರಮ ಪದವನ್ನು ಪಡೆಯುವನು, ಅವಿದಿತನಾದ ಪರಮಾತ್ಮನನ್ನು ಸಾಕ್ಷಾತ್ತಾಗಿ ಕಂಡುಕೊಳ್ಳುವುದರ ಹೆಸರೇ ವೇದ. ಈ ಅವಿದಿತ ತತ್ವವು ತಿಳಿದ ಮೇಲೆ ಇನ್ನು ಯಾರು ಯಾರನ್ನು ತಿಳಿಯುವುದಿದೆ? ಆದ್ದರಿಂದ ವಿದಿತವಾಯುದು ಎಂದ ಮೇಲೆ ತಿಳಿಯುವ ಆತನು ಭಿನ್ನನಾಗಿ ಉಳಿಯುವುದಿಲ್ಲ. ಯಜ್ಞವೆಂಬುದು ಅರ್ಥಾತ್ ಆರಾಧನೆಯೆಂಬುದು ಅವಶ್ಯಕವಿತ್ತು. ತತ್ವವೇ ತಿಳಿದ ಮೇಲೆ ಯಾರಿಗಾಗಿ ಆರಾಧನೆ, ಯಾರದು ಭಜನೆ? ಮನದೊಂದಿಗೆ ಇಂದ್ರಿಯಗಳನ್ನು ಲಕ್ಷ್ಯಕ್ಕೆ ಅನುರೂಪವಾಗಿ ಎರಕ ಹೊಯ್ಯುವುದೇ ತಪಸ್ಸು. ಲಕ್ಷ್ಯವೇ ದೊರೆತ ಮೇಲೆ ಯಾರ ಸಲುವಾಗಿ ತಪಸ್ಸು? ಮನೋಕಾರ್ಯಗಳಿಂದ ಸರ್ವತೋಭಾವವಾಗಿ ಸಮರ್ಪಣೆ ಮಾಡುವುದೇ ದಾನ. ಈ ಎಲ್ಲಾ ಪುಣ್ಯಫಲಗಳು ಪರಮಾತ್ಮನ ಪ್ರಾಪ್ತಿಗಾಗಿ. ಫಲವು ಈಗ ಪ್ರತ್ಯೇಕವಾಗಿಲ್ಲ, ಆದ್ದರಿಂದ ಇದಾವುದೂ ಈಗ ಬೇಕಾಗದು. ಯೋಗಿಯಾದವನು ಯಜ್ಞ ತಪಸ್ಸು ದಾನ ಇವುಗಳನ್ನು ಮಿಕ್ಕು ಮುಂದೆ ನಡೆವನು. ಅವನು ಪರಮಪದವನ್ನು ಬಲುಬೇಗ ಹೊಂದುವನು. ನಿಷ್ಕರ್ಷೆ: ಈ ಅಧ್ಯಾಯದಲ್ಲಿ ಐದು ಪ್ರಮುಖವಾದ ಬಿಂದುಗಳ ಬಗ್ಗೆ ಚರ್ಚಿಸಲಾಗಿದೆ. ಮೊಟ್ಟಮೊದಲು ಏಳನೇ ಅಧ್ಯಾಯದ ಅಂತ್ಯದಲ್ಲಿ ಯೋಗೇಶ್ವರನಾದ ಕೃಷ್ಣನ ಮುಖಾಂತರ ಬೀಜಾರೋಪಣೆ ಮಾಡಲ್ಪಟ್ಟ ಪ್ರಶ್ನೆಗಳನ್ನು ಈ ಅಧ್ಯಾಯದ ಆರಂಭದಲ್ಲಿ ಅರ್ಜುನನು ಏಳು ಪ್ರಶ್ನೆಗಳನ್ನು ಸ್ಪಷ್ಟಪಡಿಸುವುದಕ್ಕಾಗಿ ಮಾಡುವನು. ಭಗವಾನ್, ನೀನು ಹೇಳಿದ ಬ್ರಹ್ಮ ಎಂಬುದಾವುದು? ಆಧ್ಯಾತ್ಮವೇನು? ಸಂಪೂರ್ಣ ಕರ್ಮ ಎಂಬುದೇನು? ಅಧಿದೈವ, ಅಧಿಭೂತ, ಅಧಿಯಜ್ಞಗಳಾವು? ಅಂತ್ಯಕಾಲದಲ್ಲಿ ನೀನು ಅರಿವಿಗೆ ಹೇಗೆ ಗೋಚರನಾಗುವೆ? ಮತ್ತೆಂದೂ ವಿಸ್ಮೃತಿಯಾಗದಂತೆ ಹೇಗಿರುವೆ? ಯೋಗೀಶ್ವರನಾದ ಶ್ರೀಕೃಷ್ಣನು ಹೇಳುವನು, ಯಾವುದಕ್ಕೆ ವಿನಾಶವಿಲ್ಲವೋ ಅದೇ ಬ್ರಹ್ಮ. ಸ್ವಯಂ ಅನ್ನು ಉಪಲಬ್ಧಿ ಮಾಡಿಕೊಳ್ಳುವ ಪರಮಭಾವವೇ ಅಧ್ಯಾತ್ಮ. ಅದರಿಂದ ಜೀವವು ಮಾಯೆಯ ಅಧಿಪತ್ಯದಿಂದ ಬಿಡುಗಡೆ ಹೊಂದಿ ಆತ್ಮನ ಅಧೀನಕ್ಕೆ ಒಳಪಡುವುದು, ಇದೇ ಅಧ್ಯಾತ್ಮ. ಶುಭಾಶುಭಗಳೆಂದು ಭೂತಗಳಲ್ಲಿ ಮೂಡುವ ಮತ್ತು ಸುಸಂಸ್ಕಾರ ಕುಸಂಸ್ಕಾರಗಳನ್ನು ಹುಟ್ಟಿಸುವ ಭಾವಗಳು ನಿಂತು ಹೋಗಿ ವಿಸರ್ಗ ಪೂರ್ತಿ ಅಳೆಯುವುದೇ ಕರ್ಮಗಳ ಪರಿಪೂರ್ಣತೆ. ನಂತರ ಕರ್ಮವನ್ನಾಚರಿಸುವ ಅಗತ್ಯವಿಲ್ಲ. ಕರ್ಮವು ಎಂತಹುದೆಂದರೆ ಅದು ಸಂಸ್ಕಾರಗಳ ಉದ್ಗಮ ಸ್ಥಾನವನ್ನೇ ಬತ್ತಿಸಿಬಿಡುವುದು. ಇದೇ ರೀತಿ ಕ್ಷರಭಾವವೆಂಬುದು ಅಧಿಭೂತವಾದುದು, ಅಂದರೆ ನಾಶವಾಗತಕ್ಕವುಗಳೇ. ಭೂತಗಳ ಹುಟ್ಟಿಗೆ ಮಾಧ್ಯಮ, ಅವೇ ಭೂತಗಳ ಅಧಿಷ್ಠಾತಗಳು. ಪರಮಪುರುಷನೇ ಅಧಿದೈವ, ಅದರಲ್ಲಿ ದೈವೀ ಸಂಪತ್ತು ವಿಲೀನವಾಗುವುದು. ಈ ಶರೀರದಲ್ಲಿ ಅಧಿಯಜ್ಞ ನಾನೇ ಆಗಿರುವೆ, ಅಂದರೆ ಯಜ್ಞಗಳೆಲ್ಲವೂ ಯಾವುದರಲ್ಲಿ ವಿಲಯವಾಗುವುದೋ ಅದೇ ನಾನು. ಯಜ್ಞದ ಅಧಿಷ್ಠಾತ ನಾನು, ಅವನು ನನ್ನನ್ನೇ ಪಡೆಯುವನು. ಅರ್ಥಾತ್ ಶ್ರೀಕೃಷ್ಣನು ಓರ್ವ ಯೋಗಿ. ಅಧಿಯಜ್ಞವೆಂಬುದು ಈ ಶರೀರದಲ್ಲೇ ಇರುವ ಒಬ್ಬನೊಬ್ಬ ಪುರುಷ, ಹೊರಗೆ ಇರತಕ್ಕವನಲ್ಲ. ಕಡೆಯ ಪ್ರಶ್ನೆ, ಅಂತ್ಯಕಾಲದಲ್ಲಿ ನೀನು ಹೇಗೆ ಅರಿವಿಗೆ ಬರುವೆ? ಆತನೆಂದನು, ಯಾವಾತನು ನನ್ನನ್ನು ನಿರಂತರವೂ ಭಜಿಸುವನೋ, ಅರೆಗಳಿಗೆಯಾಗಲಿ ವಿಷಯಗಳ ವಸ್ತುಗಳ ಕಡೆಗೆ ಯಾವಾತನು ಗಮನವೀಯುವುದಿಲ್ಲವೋ, ಅವುಗಳ ಯೋಚನೆಯನ್ನೇ ಕೈಬಿಟ್ಟು ತನ್ನ ಶರೀರ ಸಂಬಂಧವನ್ನು ತ್ಯಜಿಸುವನೋ, ಅವನು ನನ್ನ ಸಾಕ್ಷಾತ್ ಸ್ವರೂಪವನ್ನೇ ಪಡೆಯುವನು. ಅಂತ್ಯಕಾಲದಲ್ಲಿ ಸಹ ಅವನು ಪಡೆಯುವುದೇ ಅದನ್ನೇ. ಶರೀರದ ಮೃತ್ಯುವಿನ ನಂತರ ಈ ಉಪಲಬ್ಧಿ ಉಂಟಾಗುವುದೆಂದಲ್ಲ, ಮರಣಾನಂತರವೇ ಸಿಕ್ಕುವಂತಿದ್ದರೆ ಶ್ರೀಕೃಷ್ಣನು ಪೂರ್ಣನಾಗುತ್ತಿರಲಿಲ್ಲ. ಅನೇಕಾನೇಕ ಜನ್ಮಗಳಿಂದ ಶ್ರಮಿಸುತ್ತಾ ಮುನ್ನಡೆದು ಪಡೆಯುವ ಜ್ಞಾನಿಗೆ ಪರಮಾತ್ಮನ ಸ್ವರೂಪವಾಗಲು ಶಕ್ಯವಿರಲಿಲ್ಲ. ಮನಸ್ಸನ್ನು ಸರ್ವತಾ ವಿರೋಧಿಸುವುದು ಅಥವಾ ನಿರುದ್ಧ ಮನಸ್ಸಿನ ವಿಲಯವೇ ಅಂತಕಾಲ. ಅಲ್ಲಿ ಶರೀರವನ್ನು ಉತ್ಪತ್ತಿ ಮಾಡುವ ಮಾಧ್ಯಮವೂ ಶಾಂತವಾಗುವುದು. ಆ ಸಮಯದಲ್ಲಿ ಆತನು ಪರಮಭಾವದಲ್ಲಿ ಪ್ರವಿಷ್ಟನಾಗುವನು, ಅವನಿಗೆ ಪುನರ್ಜನ್ಮವಿರದು. ಈ ಪ್ರಾಪ್ತಿಗಾಗಿ ಆತನು ಸ್ಮರಣೆಯ ವಿಧಾನವನ್ನು ಗೊತ್ತು ಮಾಡಿದನು. ಅರ್ಜುನ, ನಿರಂತರವಾಗಿ ನನ್ನನ್ನು ಸ್ಮರಿಸು, ಯುದ್ಧ ಮಾಡು, ಎರಡೂ ಹೇಗೆ ಸಾಧ್ಯ? ಬಾಯಲ್ಲಿ ಜೈಗೋಪಾಲ್ ಅಥವಾ ಹರೇ ಕೃಷ್ಣ ಎಂದು ಹೇಳುತ್ತೀರಿ, ನಿಮ್ಮ ಲಾಟಿಯನ್ನು ತಿರುತ್ತೀರಿ. ಯೋಗಾಧಾರಣೆಯಲ್ಲಿ ಸ್ಥಿರವಾಗಿದ್ದು ನನ್ನ ವಿನಃ ಬೇರಾವುದನ್ನೂ ನೆನಪಿಸಿಕೊಳ್ಳದೆ ನಿರಂತರವಾಗಿ ಸ್ಮರಣೆ ಮಾಡುತ್ತಿರಬೇಕು ಎಂದು ಸ್ಮರಣದ ವಿಷಯವನ್ನು ಸ್ಪಷ್ಟಗೊಳಿಸುವನು. ಸ್ಮರಣೆಯು ಇಷ್ಟು ಸೂಕ್ಷ್ಮವಾದುದಾದರೆ ಯುದ್ಧವನ್ನು ಮಾಡುವರಾರು? ಈ ಪುಸ್ತಕವೇ ದೇವರು ಎಂದು ಭಾವಿಸಿ ಇದರ ಅಕ್ಕಪಕ್ಕದಲ್ಲಿ ಹಿಂದೆ ಮುಂದೆ ಕುಳಿತಿರುವ ಜನ ಅಥವಾ ವಸ್ತುಗಳು ನಮ್ಮ ಮನಸ್ಸಿಗೂ ಬರಬಾರದು, ಕಣ್ಣಿಗೂ ಕಾಣಕೂಡದು. ಹಾಗಿದ್ದರೆ ಮಾತ್ರ ಸ್ಮರಣೆ ಅಲ್ಲವೆಂದರೆ ಅದು ಸ್ಮರಣೆಯಲ್ಲ. ಎಂದರೆ ಇಂತಹ ಸ್ಮರಣೆಯಲ್ಲಿ ಯುದ್ಧ ಹೇಗೆ ಸಾಧ್ಯ? ವಾಸ್ತವವಾಗಿ ಈ ರೀತಿ ನಿರಂತರ ಸ್ಮರಣೆಯಲ್ಲಿ ಪ್ರವೃತ್ತರಾಗಿದ್ದಾಗಲೇ ಯುದ್ಧದ ಸ್ಪಷ್ಟ ಸ್ವರೂಪವು ನಿಮ್ಮೆದುರಿಗೆ ಬರುವುದು. ಆ ಸಮಯದಲ್ಲಿ ಮಾಯಾ ಪ್ರವೃತ್ತಿಗಳು ಅಡ್ಡ ಬಂದು ನಿಲ್ಲುವು. ರಾಗ, ದ್ವೇಷ, ಕಾಮ, ಕ್ರೋಧಾದಿಗಳು ದುರ್ಜಯವಾದ ಶತ್ರುಗಳು. ಈ ಶತ್ರುಗಳು ಸ್ಮರಣೆಗೆ ಎಡೆಗೊಡುವುದಿಲ್ಲ. ಅವುಗಳಿಂದ ಪಾರುಗಾಣಲು ಯುದ್ಧವನ್ನೇ ಮಾಡಬೇಕು. ಈ ಶತ್ರುಗಳೆಲ್ಲ ಮಡಿದ ನಂತರವೇ ವ್ಯಕ್ತಿಗೆ ಪರಮಗತಿ ಪಡೆಯಲು ಸಾಧ್ಯ. ಈ ಪರಮಗತಿಯನ್ನು ಪಡೆಯಲು ಅರ್ಜುನ, ನೀನು ಓಂಕಾರದ ಜಪವನ್ನು, ನನ್ನ ಧ್ಯಾನವನ್ನು ಮಾಡುತ್ತಿರು. ಅರ್ಥಾತ್ ಶ್ರೀಕೃಷ್ಣನು ಓರ್ವ ಯೋಗಿ. ನಾಮ ಮತ್ತು ರೂಪಗಳು ಆರಾಧನೆಯ ಕೈಗೊಂಚಲಿನಂತೆ. ಪುನರ್ಜನ್ಮವೇನೆಂಬ ಪ್ರಶ್ನೆಯನ್ನು ಯೋಗೇಶ್ವರನಾದ ಶ್ರೀಕೃಷ್ಣನು ಬಿಡಿಸಿ ಹೇಳುವನು. ಪುನರ್ಜನ್ಮದಲ್ಲಿ ಯಾರು ಯಾರು ಬರುವರು? ಬ್ರಹ್ಮನಿಂದ ಹಿಡಿದು ಯಾವನ್ಮಾತ್ರ ಜಗತ್ತು ಪುನರಾವೃತ್ತಿಯಾಗುತ್ತಾ ಬರುವುದೋ, ಇದೆಲ್ಲವೂ ಮುಗಿದ ನಂತರ ನನ್ನ ಪರಮ ಅವ್ಯಕ್ತ ಭಾವವು ಹಾಗೂ ಅದರಲ್ಲಿಯ ಸ್ಥಿತಿ ನೆಲೆ ಇದು ಮಾತ್ರ ಸಮಾಪ್ತವಾಗದು. ಹೀಗೆ ಯೋಗ ಪ್ರವೃತ್ತನಾದ ಪುರುಷನಿಗೆ ಎರಡು ಗತಿಗಳು. ಯಾವಾತನು ಪೂರ್ಣ ಪ್ರಕಾಶವನ್ನು ಪಡೆದು ಷಡ್ಐಶ್ವರ್ಯ ಸಂಪನ್ನವಾಗಿ ಊರ್ಧ್ವಮುಖವಾದ ತೇಜವನ್ನು ಪಡೆದು ಯಾವುದೊಂದೂ ಕುಂದುಕೊರತೆಗಳಿಲ್ಲದಂತೆ ನಿಶ್ಚಿಂತವಾಗಿ ಪರಮಗತಿಯನ್ನು ಪಡೆಯುವನು. ಆದರೆ ಈ ಯೋಗಿಯಲ್ಲಿ ಕೊಂಚವಾದರೂ ಕಡಿಮೆ ಇದ್ದಲ್ಲಿ ಅವನ ಗತಿಯು ಕೃಷ್ಣ ಪಕ್ಷದ ಚಂದ್ರನಂತೆ ಕ್ಷೀಣತೆಯ ಕಡೆಗೆ ಹೋಗುವುದು. ಇಂತಹ ಸ್ಥಿತಿಯಲ್ಲೇ ಶರೀರವನ್ನು ತ್ಯಜಿಸುವ ಯೋಗಿಯು ಪುನರ್ಜನ್ಮಕ್ಕೆ ಒಳಗಾಗುವನು. ಸಾಮಾನ್ಯ ಜೀವಿಯಂತೆಯೂ ಅವನು ಜನ್ಮ ಮರಣಗಳ ಸುಳಿಗೆ ಸಿಕ್ಕಿ ಬೀಳುವುದಿಲ್ಲ. ಮತ್ತೆ ಜನ್ಮ ಪಡೆದು ಮುಂದಿನ ಸಾಧನೆಯನ್ನು ಪೂರ್ಣಗೊಳಿಸುವನು. ಈ ರೀತಿ ಮುಂದಿನ ಜನ್ಮದಲ್ಲಿ ಅದೇ ಕ್ರಿಯೆಯನ್ನು ಮಾಡುತ್ತಾ ಪರಮಧಾಮ ಎಂಬಲ್ಲಿಗೆ ಸೇರುವನು. ಮೊದಲೇ ಶ್ರೀಕೃಷ್ಣನು ಇದನ್ನು ಸ್ವಲ್ಪ ಮಾತ್ರ ಸಾಧಿಸಿದರೂ ಅದು ಜನ್ಮ ಮರಣಗಳ ಮಹಾಭಯದಿಂದ ನಮ್ಮನ್ನು ಉದ್ಧರಿಸುವುದು. ಈ ಎರಡೂ ಮಾರ್ಗಗಳು ಶಾಶ್ವತವಾದವುಗಳು ಹಾಗೂ ಅಳಿಸಲಾರದಂಥವು ಎಂದು ತಿಳಿದುಕೊಂಡು ಯಾರೊಬ್ಬರೂ ಯೋಗದಿಂದ ವಿಚಲಿತರಾಗರು. ಅರ್ಜುನ, ನೀನು ಯೋಗಿಯಾಗು. ಯೋಗಿಯಾದವನು ವೇದ, ಯಜ್ಞ, ಜಪ, ತಪ, ದಾನಗಳಿಗಿಂತ ಮಿಗಿಲಾದ ಪುಣ್ಯಫಲವನ್ನು ಪಡೆದು ಪರಮಗತಿಯನ್ನು ಸೇರುವನು. ಈ ಅಧ್ಯಾಯದಲ್ಲಿ ಅಲ್ಲಲ್ಲಿ ಪರಮಗತಿ ಎಂಬ ಚಿತ್ರಣವಿದೆ. ಯಾವುದನ್ನು ಅಕ್ಷಯ, ಅಮೃತ, ಅಕ್ಷರ ಹೀಗೆಂದೆಲ್ಲ ಸಂಬೋಧಿಸಲಾಗಿದೆ. ಇದಕ್ಕೆ ಕ್ಷಯವಿಲ್ಲ, ನಾಶವಿಲ್ಲ. ಅಥ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾ ಸೂಪನಿಷತ್. ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಅಕ್ಷರ ಬ್ರಹ್ಮಯೋಗೋ ನಾಮ ಅಷ್ಟಮೋಧ್ಯಾಯ. ಈ ರೀತಿ ಶ್ರೀಮದ್ಭಗವದ್ಗೀತಾ ರೂಪಿ ಉಪನಿಷತ್ ಹಾಗೂ ಬ್ರಹ್ಮವಿದ್ಯೆಯು ಯೋಗಶಾಸ್ತ್ರ ವಿಷಯಕವಾದ ಶ್ರೀಕೃಷ್ಣಾರ್ಜುನ ಸಂವಾದದಲ್ಲಿ ಅಕ್ಷರ ಬ್ರಹ್ಮಯೋಗ ಎಂಬ ಎಂಟನೇ ಅಧ್ಯಾಯವು ಮುಗಿದಿದೆ. ಇತಿ ಶ್ರೀಮತ್ಪರಮಹಂಸ ಪರಮಾನಂದಸ್ಯ ಶಿಷ್ಯ ಸ್ವಾಮಿ ಅಡಗಡಾನಂದ ಕೃತೆ ಶ್ರೀಮದ್ಭಗವದ್ಗೀತಾಯಃ ಯಥಾರ್ಥ ಗೀತಾ ಭಾಷ್ಯೇ ಅಕ್ಷರ ಬ್ರಹ್ಮಯೋಗೋ ನಾಮ ಅಷ್ಟಮೋಧ್ಯಾಯಃ. ಈ ರೀತಿ ಶ್ರೀಮತ್ಪರಮಹಂಸ ಪರಮಾನಂದರ ಶಿಷ್ಯ ಸ್ವಾಮಿ ಅಡಗಡಾನಂದರಿಂದ ರಚಿಸಲ್ಪಟ್ಟ ಶ್ರೀಮದ್ಭಗವದ್ಗೀತೆಯ ಯಥಾರ್ಥ ಗೀತಾಸಾರ ಅಕ್ಷರ ಬ್ರಹ್ಮಯೋಗೋ ನಾಮದ ಎಂಟನೇ ಅಧ್ಯಾಯವು ಸಮಾಪ್ತಿಯಾಗಿರುವುದು. ಹರಿ ಓಂ ತತ್ಸತ್.